பிரணமிய அகண்ய கல்யாண குணாப்தியும் புருஷோத்தமம். வியாக்குர்வே மானலக்ஷணம் அசேஷகுருமீசேஷம் நாராயணமனாமயம் சம்பிரணம்ய பிரபக்ஷாமி பிரபாணானாம் ஸ்வலக்ஷணம். ಈಗ ವಿಪರೀತ ನಿಶ್ಚಯವು ವಿಪರ್ಯಯ. ಜ್ಞಾನ ಅನ್ನೋದು ಎಷ್ಟು ವಿಧ ಅಂತಾಯ್ತು? ಜ್ಞಾನ ಎಷ್ಟು ವಿಧ? ಮೂರು ವಿಧ: ಯಥಾರ್ಥ ಜ್ಞಾನ, ಸಂಶಯ ಜ್ಞಾನ ಮತ್ತು ಮಿಥ್ಯಾಜ್ಞಾನ ಅಂತ. ಸಂಶಯ ಜ್ಞಾನ ಅಂದ್ರೇನು? ಡೋಲಾಯಮಾನಂ ಜ್ಞಾನಂ ಸಂಶಯ. ಅದೇ ರೀತಿ ಅನವಧಾರಣಂ ಜ್ಞಾನಂ ಸಂಶಯ, ನಿಶ್ಚಯ ಭಿನ್ನಂ ಜ್ಞಾನಂ ಸಂಶಯ. ಅನೇಕ ರೀತಿಯಲ್ಲಿ ಹೇಳ್ಬೋದು ಅದನ್ನು. ಆಮೇಲೆ ಯಥಾರ್ಥ ಜ್ಞಾನ ಅಂದ್ರೇನು? ಯಥಾರ್ಥ ಜ್ಞಾನ ಅಂದರೆ ವಸ್ತು ಇದಾಗೆ ತಿಳಿಸ್ತಕ್ಕಂಥ ಜ್ಞಾನ. ಅದಕ್ಕೆ ಇನ್ನೊಂದು ಹೆಸರೇನಿದೆ? ಪ್ರಮಾ. ವಿಪರ್ಯಯಕ್ಕೆ ಇನ್ನೊಂದು ಹೆಸರೇನಿದೆ? ಭ್ರಮ. ಅದಕ್ಕೆ ಅರ್ಥ ಹೇಳ್ತಾರೆ, ವಿಪರೀತ ನಿಶ್ಚಯೋ ವಿಪರ್ಯಯ. ವಿಪರೀತ ನಿಶ್ಚಯೋ ವಿಪರ್ಯಯ. ವಿಪರೀತ ಅಂದರೆ ವಿರುದ್ಧ, ವಿರುದ್ಧ ನಿಶ್ಚಯ. ಯಥಾ ಶುಕ್ತಿಕಾಯ ಮಿದಂ ರಜತ ಮಿತಿ ಜ್ಞಾನವಿತ್ಯರುಪ್ರಮಾಣ ವಿಲಾಸ ಅನುಮಾನಾದೇರಪಿ ಸ್ವವಿಷಯ ಕೇವಲತ್ವಾನ್ ಅತಿವ್ಯಾಪ್ತಿ. ಅದೇ ಈಗ ತತ್ಸಾಧನ ಅನುಪ್ರಮಾಣಂ ಅನುಪ್ರಮಾಣ ಲಕ್ಷಣ ಮಾಹ. ಕೇವಲ ಪ್ರಮಾಣ ಲಕ್ಷಣ ಏನಂತಾಯ್ತು? ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ. ಈಗ ತತ್ಸಾಧನ ಅನುಪ್ರಮಾಣಂ, ತತ್ ಅಂದರೆ ಯಥಾರ್ಥ ಜ್ಞಾನ, ಯಥಾರ್ಥ ಜ್ಞಾನ ಸಾಧನ ಅನುಪ್ರಮಾಣಂ. ಯಥಾರ್ಥ ಜ್ಞಾನ ಕೇವಲ ಪ್ರಮಾಣ, ಡೈರೆಕ್ಟ್ ಪ್ರೂಫದು. ಯಥಾರ್ಥ ಜ್ಞಾನಕ್ಕೆ ಸಾಧನವಾದದ್ದೆಲ್ಲ ಅನುಪ್ರಮಾಣ. ತದಿತಿ ಯಥಾರ್ಥ ಜ್ಞಾನ ಪರಾಮರ್ಶ್ಯ. ಯಥಾರ್ಥ ಇತಿ ಸಂಶಯಾದಿ ಸಾಧನ. ಬರೀ ಜ್ಞಾನ ಸಾಧನ ಅನುಪ್ರಮಾಣ ಮೊದಲು ಏನಾಗ್ತಿತ್ತು? ಜ್ಞಾನ ಸಾಧನ ಅನುಪ್ರಮಾಣ ಮೊದಲು ಏನಾಗ್ಬಿಡ್ತಿತ್ತಾಗ ಸಂಶಯ ವಿಪರ್ಯಕ್ಕೆಲ್ಲ ಕಾರಣ ಆಗಿಬಿಡ್ತಾ ಇತ್ತು. ಅದಕ್ಕೋಸ್ಕರ ಯಥಾರ್ಥ ಅಂತ ಹೇಳಿದ್ರು. ಜ್ಞಾನಗ್ರಹಣ ಅನುಪ್ರಮಾಣ ಸಾಧನ ಇವೃತ್ಯರ್ಥಂ. ಬರೀ ಯಥಾರ್ಥ ಜ್ಞಾನ ಪ್ರಮಾಣ ಬಂದ್ಬಿಟ್ಟು ಏನಾಗ್ತಿತ್ತು? ಯಥಾರ್ಥ ಜ್ಞಾನ ಅನುಪ್ರಮಾಣ ಅಂದ್ರೆ ಏನಾಗ್ತಿತ್ತು? ಯಾವುದ್ರಲ್ಲಿ ಅತಿವ್ಯಾಪ್ತಿ ಬರ್ತಿತ್ತು? ಕೇವಲ ಪ್ರಮಾಣದಲ್ಲಿ ಅತಿವ್ಯಾಪ್ತಿ ಬರ್ತಿತ್ತು. ಸಾಧನ ಮಿತಿ ಕೇವಲ ಪ್ರಮಾಣ ವಿಲಾಸ, ಅದಕ್ಕೆ ಕೇವಲ ಪ್ರಮಾಣದಲ್ಲಿ ಬರ್ಕೊಡೋದು ಅಂತ ಹೇಳಿದ್ರು. ಅನುಮಾನ ಆದಿರೂಪಿ ಲಿಂಗ ಆದಿ ವಿಷಯರು ಪ್ರಮಾಣತ್ವ ಹೇತು ರೀತಿ ಉಚ್ಚಮಾನೆ ಪ್ರಮಾತ್ವ ಪ್ರಮೇಯ ಪ್ರಸಂಗ ಸಾಧನ ಗ್ರಹಣ. ಇನ್ನು ಅನೇಕ ಸ್ಪಷ್ಟೀಕರಣಗಳನ್ನು ಕೊಡ್ತಾರೆ. ಯಥಾರ್ಥ ಜ್ಞಾನ ಸಾಧನಂ ಅನುಪ್ರಮಾಣಂ ಅಂತ ಹೇಳಿದ್ರು. ಯಥಾರ್ಥ ಜ್ಞಾನ ಹೇತು ಅನುಪ್ರಮಾಣಂ ಅಂತ ಅನ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ. ಯಥಾರ್ಥ ಜ್ಞಾನ ಹೇತು ಅಂದ್ರು ಅಂದರೆ ಕಾರಣ ಅಂದ್ರು ಒಂದೇ. ಯಥಾರ್ಥ ಜ್ಞಾನ ಕಾರಣಂ ಅನುಪ್ರಮಾಣಂ ಅಂದ್ರೆ ಏನಾಗ್ತಿತ್ತು? ಅದಕ್ಕೆ ಹೇಳ್ತಾರೆ, ಹೇತು ರೀತ್ಯುಚ್ಯಮಾನೆ ಪ್ರಮಾತೃ ಪ್ರಮೇಯ ರೂಪಿರುವ ಸಂಘ ಸಾಧನ ಗ್ರಹಣಂ. ಹೇತು ಅಂದರೆ ಕಾರಣ. ಕಾರಣ ಅಂದ್ರೆ ಏನಾಗಬಹುದು? ಈಗ ಯಥಾರ್ಥ ಜ್ಞಾನ ಕಾರಣ ಅತ್ತಿಟ್ಟುಕೊಂಡಾಗ ಕೂತು ಜಾಗನೂ ಆಗಬಹುದು, ಅಥವಾ ಇಂದ್ರಿಯರ ವ್ಯಕ್ತಿನೂ ಆಗಬಹುದು. ಇದನ್ನು ನೋಡಿದ್ರೆ ನಮಗೆ ಜ್ಞಾನ ಬರುತ್ತೆ. ಆದರೆ ಇದು ಒಂದು ಕಾರಣ ಅಂತ ತಿಳ್ಕೊಂಡ್ಬಿಟ್ರೆ ಏನಾಗುತ್ತಾಗ ಇದೆಲ್ಲ ಏನಾಗಬೇಕಾಗ ಅನುಪ್ರಮಾಣ ಆಗಬೇಕು. ಅದು ಅನುಪ್ರಮಾಣಗಳೆಲ್ಲ ಅವೆಲ್ಲ ಕೂಡ. ಅದಕ್ಕೆ ಕಾರಣ ಬೇರೆ ಕರಣ ಬೇರೆ ವ್ಯತ್ಯಾಸ ಗೊತ್ತಿರಬೇಕು. ಸಂಸ್ಕೃತದಲ್ಲಿ ಕಾರಣ ಕರಣ. ಕಾರಣ ಅಂದರೆ ಎನಿ ಕಾಸ್ ಈಸ್ ಕಾರಣ. ಕರಣ ಅಂದ್ರೇನು? ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಈಸ್ ಕರಣ. ಗೊತ್ತಾಯ್ತಾ? ಯಾವುದು ಇದ್ರೆ ಕೆಲಸ ಆಗುತ್ತೋ, ಯಾವುದಿಲ್ಲದೆ ಹೋದರೆ ಕೆಲಸ ಆಗೋದಿಲ್ಲ, ಏನಂತ ಕರೀತಾರೆ? ಕರಣ. ಕರಣ ಅಂದರೂ ಒಂದೇ ಸಾಧನ ಅಂದರೂ ಒಂದು. ಸೊ ಯಥಾರ್ಥ ಜ್ಞಾನ ಕರಣಂ ಅನುಪ್ರಮಾಣಂ ಬೇಕಾರೆ ಅನ್ಬಹುದು. ಯಥಾರ್ಥ ಜ್ಞಾನ ಸಾಧನಂ ಅನುಪ್ರಮಾಣಂ ಬೇಕಾರೆ ಅನ್ಬಹುದು. ಯಥಾರ್ಥ ಜ್ಞಾನ ಕಾರಣಂ ಅಂತ ಅನ್ಬಾರದು. ಉದಾಹರಣೆಗೆ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗಬೇಕಾಗಿತ್ತು, ಬಸ್ ಸಿಕ್ಕಿದ್ದಿಲ್ಲ, ಯಾರೋ ಕಾರ ಡ್ರಾಪ್ ಕೊಟ್ಬಿಟ್ರು. ಕಾರ ಡ್ರಾಪ್ ಕೊಟ್ಟರೆ ಪಾಸ್ ಆದ ಅಂತ ಹೇಳೋಕ್ಕಾಗತ್ತಾ? ಯಾಕೆ? ಅವರೆಲ್ಲ ಕಾರಲ್ಲಿ ಹೋದ್ರಲ್ಲೂ ಪಾಸ್ ಆಗಿಬಿಡ್ತಿದ್ರು ಹಾಗಿದ್ರೆ. ಅದಲ್ಲ, ಮತ್ತು ಕಾರಣ ಹೌದು ಪಾಪ, ಕಾರಣ ಹೌದು. ಆದರೆ ನಿಜವಾಗ್ಲೂ ಪಾಸ್ ಆಗಲಿಕ್ಕೆ ಕಾರಣ ಏನೋ ಓದಿತ್ತು, ಅದೇನೋ ಸಾಧನ. ಗೊತ್ತಾಯ್ತಾ? ಯಾಕೆ ಎಷ್ಟು ಡ್ರಾಪ್ ಕೊಟ್ಟಿದ್ರು ಕೂಡ ಓದ್ದೆ ಹೋಗಿದ್ರೆ ಪಾಸ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ಹೇಳ್ತಾರೆ, ಯತ್ಸತ್ವೇ ಯತ್ಸತ್ವಂ ಯದಭಾವೇ ಯದಭಾವ. ಯಾವುದಿದ್ರೆ ಕೆಲಸ ಆಗುತ್ತೋ, ಯಾವುದಿಲ್ಲದವ್ರಿಗೆ ಕೆಲಸ ಆಗೋದಿಲ್ಲೋ, ಅದೇನಂತ ಕರೀತಾರೆ? ಸಾಧನ ಅಂತ ಕರೀತಾರೆ. ಗೊತ್ತಾಯ್ತಾ? ಸಾಧನ ಈಜ್ ಕೊಟ್ಟು ಕಾರಣ. ಕಾರಣ ಬೇರೆ, ಹೇತು ಬೇರೆ. ಕಾರಣ ಅಂದರೆ ಹೇತು ಎರಡು ಒಂದೇ, ಆದರೆ ಕಾರಣ ಸಾಧನ ಎರಡು ಒಂದೇ, ನೆನಪಿರಬೇಕು. ಅದಕ್ಕಾಗಿ ಹೇಳ್ತಾರೆ, ಹೇತು ರೀತಿ ಉಚ್ಚಮಾನೆ ಪರಮಾತೃ ಪ್ರಮೇಯ ರೂಪ ಪ್ರಸಂಗ ಸಾಧನ ಗ್ರಹಣಂ. ಒಬ್ಬ ವ್ಯಕ್ತಿ ಇದ್ದಾರೆ, ಕಣ್ಣಿನಿಂದ ನೋಡಿದ ರೂಪ ಜ್ಞಾನ ಬಂತು, ಕರೆಕ್ಟು. ಕಣ್ಣು ಯಾರಲ್ಲಿದೆ? ಇವನಲ್ಲಿದೆ. ಸೊ ಇವನನ್ನು ನಾವು ಯಥಾರ್ಥ ಅನುಪ್ರಮಾಣ ಅಂತ ಕರಿಬಹುದು ವ್ಯಕ್ತಿನ ಅಂತ ಕೇಳಿದರೆ? ವ್ಯಕ್ತಿನ ಅನುಪ್ರಮಾಣ ಅಂತ ಕರಿಬಹುದು ರೂಪಜ್ಞಾನಕ್ಕೆ? ಒಬ್ಬ ವ್ಯಕ್ತಿನ ಅನುಪ್ರಮಾಣ ಅಂತ ಕರಿಬಹುದಾ? ಅಥವಾ ಶಬ್ದಜ್ಞಾನಕ್ಕೆ ವ್ಯಕ್ತಿನ ಅನುಪ್ರಮಾಣ ಅಂತ ಕರಿಬಹುದಾ ಅಂದರೆ ಏನಂತ ಹೇಳ್ತಾರೆ? ಇಲ್ಲ. ಯಾತಕ್ಕೆ? ಅಲ್ಲ, ಯಾತಕ್ಕೆ ಹೇಳಿರೋಣ. ಯಾತಕ್ಕೆ? ವ್ಯಕ್ತಿ ಇದ್ದಾನೆ, ಕಣ್ಣಿಲ್ಲ, ಅವಾಗ ಹೋಯ್ತು ಅಲ್ಲಿಗೆ ಕಣ್ಣಿಲ್ಲ ಅಂದ್ರೆ. ಸೊ ಅವ್ರು ವ್ಯಕ್ತಿದ ಉಪಯೋಗ ಆಗ್ಲಿಲ್ವಲ್ಲ ಈಗ. ಸೊ ಆಕ್ಚುಲಿ ಗ್ಯಾರಂಟಿ ಕಾರಣ ಆಗಿತ್ತು ಯಾವ್ದಿಗೆ? ಕಣ್ಣು. ವ್ಯಕ್ತಿಗಿಂತ ಪ್ರಧಾನ ಆಯ್ತು ಯಾವ್ದೀಗ? ಕಣ್ಣು. ವ್ಯಕ್ತಿ ಇದ್ರೆ ಕಣ್ಣಿರುತ್ತ ವಿಚಾರ ಬೇರೆ, ಆದರೆ ಯಾವ್ದಿರ್ಲೇಬೇಕೀಗ? ಕಣ್ಣಿರ್ಲೇಬೇಕು. ಅದೇ ರೀತಿನೇ ವ್ಯಕ್ತಿ ಇದ್ ಮಾತ್ರಕ್ಕೆ ಶಬ್ದ ಕೇಳಿಸ್ಬೇಕಾಗಿಲ್ಲ, ಕಿವಿ ಇಲ್ಲ ಅವ್ರಿಗೆ, ಅರ್ಥ ಆಯ್ತಾ? ಶಬ್ದ ಕೇಳಕ್ಕೆ ಏನು ಬೇಕೀಗ? ಕಿವಿ ಬೇಕು. ಅದು ವ್ಯಕ್ತಿ ಬೇಕೇ ಬೇಕಲ್ಲ ಅಂದರೆ ಅದಕ್ಕೆ ಅನ್ಯಥಾ ಸಿದ್ಧ ಅಂತ ಕರೀತ. ಅದಿರ್ಬೇಕಾದ್ರೆ ಬೇಕು, ಅದು ಮತ್ತೆ ಹೇಳಬೇಕಾದ ಕಾರಣ ಇಲ್ಲ. ಮತ್ತೆ ಡೆಸ್ಕ್ ಇತ್ತು ಪಾಸ್ ಆದ, ಸೇರಿತ್ತು ಪಾಸ್ ಆದ ಅಂತ ಹೇಳಿದರೆ ಅವೆಲ್ಲ ಕಾರಣಗಳಲ್ಲ. ಯಾಕಂದ್ರೆ ಕೂತವರೆಲ್ಲ ಪಾಸ್ ಆಗಬೇಕಾಗಿತ್ತಾಗಿತ್ತು ಗೊತ್ತಾನೆ, ಅದಲ್ಲ. ಅದರಿಂದ ಇವೆಲ್ಲ ವ್ಯತ್ಯಾಸಗಳು ಗೊತ್ತಿರಬೇಕು. ಲವ್ ರಫ್ ಆಗಿ ಮಾತಾಡೋದು ಬೇರೆ, ಶಾಸ್ತ್ರೀಯವಾಗಿ ಮಾತಾಡೋದು ಬೇರೆ. ಸೊ ಕಾರಣ ಸಾಧನ, ಕಾರಣ ಹೇತು, ಪ್ರಮಾತೃ ಪ್ರಮೇಯಗಳಲ್ಲಿ ಇನ್ನೇ ಹೇಳ್ಬೋದು ನೋಡ್ರಿ. ಡೆಸ್ಕ್ ಜ್ಞಾನ ನಿಮಗೆ ಬಂತು, ಡೆಸ್ಕ್ ಇಲ್ಲದಿದ್ರೆ ಏನು ಮಾಡ್ತಿದ್ರಿ ಅಂತ ಕೇಳಿ ಹೇಳ್ಬೇಕು ಅದಕ್ಕೆ. ಆಯ್ತಪ್ಪ, ಡೆಸ್ಕ್ ಇದ್ ಮಾತ್ರ ಜ್ಞಾನ ಬಂತ ನಿನಗೆ, ಡೆಸ್ಕ್ ಇದೆ ಕೂಡ ಜ್ಞಾನ ಬರಲಿಲ್ಲ ಅವರಿಗೆ. ದೇರ್ ಫೋರ್ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಇದೆಯಲ್ಲ ಅದು ಬೇಕು. ಅದಕ್ಕೆ ಯತ್ ಸತ್ವೇ ಯಾವುದಿದ್ರೆ, ಯತ್ ಸತ್ವಂ ಯಾವುದಿರುತ್ತದೆಯೋ, ಯದಭಾವೆ ಯಾವುದಿಲ್ಲದೆ ಹೋದರೆ, ತದಭಾವ ಯಾವುದಿರೋದಿಲ್ವೋ ಅದಕ್ಕೇನಂತ ಕರೀತಾರೆ? ಸಾಧನ ಅಂತ ಕರೀತಾರೆ. ಸಾಧನ ಇದು ಕೊಟ್ಟು ಕಾರಣ. ಒಂದು ಪ್ರತಿ ಪದ ಹಾಕ್ಬೇಕಾದ್ರೂ ಕೂಡ ಭಾಳ ಕೇರ್ಫುಲ್ ಆಗಿ ಪದ ಹಾಕಿರ್ಬೇಕು, ಗೊತ್ತಾಯ್ತಾ? ಸತೋರಪಿ ಕರ್ತೃಕರ್ಮಣಯೋ ಯದಭಾವಾತ್ ಕಾರ್ಯಾಭಾವೋ ಯದನಂತರಂ ಚಾಸತಿ ಪ್ರತಿಬಂಧೇ ಭವತ್ತೇವ ಕಾರ್ಯಂ ತದುಚ್ಯತೆ ಸಾಧನವಿದೆ. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರಿ ಈಗ. ಏನಂತ ಹೇಳಿದ್ದೀಗ? ಯತ್ಸತ್ವೇ ಯತ್ಸತ್ವಂ ಯದಭಾವ ಯದಭಾವ ಅಂತ ಹೇಳಿದ್ದನ್ನು ಬೇರೆ ರೀತಿ ಹೇಳಿದ್ದಾರೆ. ಸತೋರಪಿ ಕರ್ತೃಕರ್ಮಣೋ, ಕರ್ತೃ ಇದೆ ಕರ್ಮ ಇದೆ. ಕರ್ತೃ ಅಂದರೆ ಯಾರಿಲ್ಲಿ? ಪ್ರಮಾತೃ. ಕರ್ಣ ಕರ್ಮ ಅಂದರೆ ಯಾವುದು? ಪ್ರಮೇಯ. ಎರಡೂ ಇದೆ ಈಗ. ವ್ಯಕ್ತಿ ಇದ್ದಾನೆ, ವಸ್ತು ಇದೆ, ಕಣ್ಣೇ ಇಲ್ಲ ಅವನಿಗೆ. ಅವಾಗ ಏನಾಯ್ತಾಗ? ವಸ್ತು ಇದ್ರೂ ಕಾಣೋದಿಲ್ಲ, ಇವನಿದ್ರೂ ಗೊತ್ತಾಗೋದಿಲ್ಲ, ಕಣ್ಣು ಬೇಕೇ ಬೇಕು. ಅದೇ ರೀತಿ ಕಾರ್ಯಾಭಾವ, ಸತೋರೂಪಿ ಕರ್ತಕರ್ಮಣೋಹೋ ಯದಭಾವಾತ್ ಕಾರ್ಯಾಭಾವ ಯದನಂತರಂಚ ಅಸತಿ ಪ್ರತಿಬಂಧೇ. ಅದಿದ್ದ ಮೇಲೆ ಅದಿಲ್ಲದೆ ಹೋದರೆ ಕಾರ್ಯ ಆಗಲಿಲ್ಲ, ಆಮೇಲೆ ಅದಿಲ್ಲದೆ ಹೋದರೆ ಅಸತಿ ಪ್ರತಿಬಂಧೇ ಭವತ್ತೇವ ಕಾರ್ಯಂ. ಅದಿಲ್ಲದೆ ಹೋದರೆ ಕಾರ್ಯ ಆಗೋದೇ ಇಲ್ಲ, ಅದಿದ್ದು ಬಿಟ್ಟರೆ ಕಾರ್ಯ ಆಗೇ ಆಗತ್ತೆ. ಅಲ್ಲಿ ಒಂದು ಪ್ರಶ್ನೆ ಬಂತು, ಪ್ರಶ್ನೆ ಹಾಕ್ಕೊಂಡ್ರೆ ಸರಿ ಬಿಡಿ. ಒಂದು ವಸ್ತು ಇದೆ, ವ್ಯಕ್ತಿ ಇದ್ದಾನೆ, ಕಾಣಲಿಲ್ಲ, ಕರೆಕ್ಟ್. ಆದರೆ ಕಣ್ಣಿದೆ, ಕಾಣಿಸ್ತು, ಕರೆಕ್ಟು. ಕಣ್ಣಿಲ್ಲದೆ ಹೋದ್ರೆ ಕಾಣಿಸೋದಿಲ್ಲ, ಕರೆಕ್ಟು. ವಸ್ತು ಇಲ್ಲದೆ ಹೋದ್ರೆ ಕಾಣಿಸೋದಿಲ್ಲ, ಕರೆಕ್ಟು. ಆದರೆ ಏನು ಹೇಳಿದಿರಿ? ವಸ್ತು ಇರಬೇಕು, ನೋಡಲಿಕ್ಕೆ ರೂಪಜ್ಞಾನಕ್ಕೆ ಕಣ್ಣು ಬೇಕೇ ಬೇಕು, ಅದನ್ನು ಯಥಾರ್ಥ ಜ್ಞಾನ ಸಾಧನ ಅಂತ ಕರಿತೀರಿ. ಸರಿ ಬಿಡಿ, ಒಂದೇನೆ ಕಣ್ಣು ಇದೆ, ವಸ್ತುನೂ ಇದೆ, ಕೈ ಅಡ್ಡ ಹಿಡ್ಕೊಂಡಿದ್ದೀನಿ, ಕಾಣೋದಿಲ್ಲ, ಅದಕ್ಕೇನು ಮಾಡ್ತೀರಿ? ಅರ್ಥ ಆಯ್ತಾ? ಈಗ ಅದಕ್ಕೇನು ಮಾಡ್ತೀರಿ ಅಂತ ಕೇಳಿದರೆ ಅದಕ್ಕೆ ಹೇಳಿದ್ರೆ ಪ್ರತಿಬಂಧ ಅಂತ ಹೆಸರು. ಅದೇನು ಅದಕ್ಕೆ? ಅಡ್ಡಿ ಅಂತ ಹೆಸರು. ಅದಕ್ಕೆ ಅಸತಿ ಪ್ರತಿಬಂಧೆ, ಪ್ರತಿಬಂಧ ಇಲ್ಲದೆ ಇರಬೇಕು. ಬಿಗಿನ್ ದಿ ಕಂಡೀಷನ್ಸ್ ಈಕ್ವಲ್ ಅಂತೀವಲ್ಲ, ಹಾಗೆ ವಾಟರ್ ಫ್ಲೋಸ್. ಅಣೆಕಟ್ಟು ಕಟ್ಟಿದ್ರೆ ವಾಟರ್ ಹರಿತಾ ಇಲ್ಲ ಇಲ್ಲಿಗ. ಸೊ ವಾಟರ್ ಹರಿತಾ ಇಲ್ಲ ಅಲ್ಲ, ವಾಟರ್ ಹರಿಯೋದಕ್ಕೇನಿದೆ? ತಡೆ ಇದೆ, ಗೊತ್ತಾಯ್ತಾ? ವಾಟರ್ ಹರಿಯೋದು ಸ್ವಭಾವನೇ, ತಡೆ ಇರೋದ್ರಿಂದ ಹರಿತಾ ಇಲ್ಲ. ಸೊ ಕಣ್ಣಿಗೆ ರೂಪಜ್ಞಾನ ಕೊಡೋ ಶಕ್ತಿ ಇದೆ, ಯಾತಕ್ಕೆ ನೋಡ್ತಾ ಇಲ್ಲ? ಅಡ್ಡ ಕೈ ಇದೆ, ಅಡ್ಡ ಇರೋ ತೆರೆ ಇದೆ, ಅದಕ್ಕೆ ಕಾಣ್ತಾ ಇಲ್ಲ. ಅರ್ಥ ಆಯ್ತಾ? ದೇರ್ ಫೋರ್ ಅಸತಿ ಪ್ರತಿಬಂಧೆ ಅಂತ ಹೇಳಿ. ಪ್ರತಿಬಂಧಕ ಇಲ್ಲದೆ ಹೋದರೆ ಕುದುರೆ ಜೋರಾಗಿ ಓಡುತ್ತೆ, ಖಾಲಿ ಮುಳುಚಿಸ್ಕೊಂಡ್ಬಿಟ್ಟಿದೆ, ಓಡ್ತಾ ಇಲ್ಲ. ಸೊ ಓಡೋ ಶಕ್ತಿನ ಏನು ಮಾಡಿದೆ ಇದೀಗ? ಅದಕ್ಕೆ ಪ್ರತಿಬಂಧ ಅಂತ ಕರೀತಾರೆ. ತಡೆದು ಬಿಟ್ಟಿದೆ. ತಡೆದು ಬಿಟ್ಟಾಗ ಏನಾಯ್ತು? ಒಳ್ಳೆ ಫಾಸ್ಟ್ ಕಾರೆ ಸಿಗ್ನಲ್ ಕೊಟ್ಟಿಲ್ಲ, ಏನು ಮಾಡ್ತಾರಾಗ? ನಿಂತು ಬಿಟ್ಟಿದೆ. ಏ, ಕಾರ್ ಕೆಟ್ಟೋಗಿದೆ ಅಂತ ಹೇಳೋದಿಲ್ಲ, ಆ ಸಿಗ್ನಲ್ನಿಂದ ಕೆಟ್ಟೋಗಿದೆ ಅಂತ ಕರೆಯೋದಿಲ್ಲ. ಯಾವಾಗ ಕೆಟ್ಟೋಗಿದೆ ಅಂತ ಕರೀತಾರೆ? ಸಿಗ್ನಲ್ ಕೊಟ್ಟರು ಹೋದವರೇ ಕೆಟ್ಟೋಗಿದೆ ಅಂತ ಕರೀತಾರೆ. ಅರ್ಥ ಆಯ್ತಾ? ಈಗ ಸೊ ಪ್ರತಿಬಂಧಕ ಇಲ್ಲದೆ ಹೋದಾಗ ಯಾವುದು ನಿಯಮೇನ ಕಾರ್ಯವನ್ನು ಹುಟ್ಟಿಸುತ್ತೋ ಅದೇನಂತ ಕರೀತಾರೆ? ಸಾಧನ ಅಂತ ಕರೀತಾರೆ. ದೇರ್ ಫೋರ್ ರೂಪಜ್ಞಾನಕ್ಕೆ ಯಾವ್ದು ಸಾಧನ ಅಂತ ಆಯ್ತು? ಈಗ ಕಣ್ಣು ಸಾಧನ ಅಂತ ಆಯ್ತು. ಶಬ್ದಜ್ಞಾನಕ್ಕೆ ಯಾವ ಸಾಧನ ಅಂತ ಆಯ್ತು? ಕಿವಿ ಸಾಧನ ಅಂತ. ಆ ಕಿವಿ ಇರೋ ಅದಕ್ಕೆ ವ್ಯಕ್ತಿ ಅಂತ ಹೇಳಬಾರದು, ವಸ್ತುನೂ ಹೇಳಬಾರದು. ಅದು ಪ್ರಮಾತೃ ಪ್ರಮೇಯ, ಕರ್ತೃ ಕರ್ಮ, ಎರಡನ್ನೂ ಹೇಳಾಗಿಲ್ಲ. ಯಥಾ ವ್ಯಾಪಾರವಾನ್ ಕುಠಾರಹ, ದೃಷ್ಟಾಂತ ಕೊಟ್ಟು. ಈಗ ಛೇದನ ಕ್ರಿಯೆ ಆಗ್ಬೇಕು, ಸೌದೆ ಕಡಿಬೇಕೀಗ. ಅದಕ್ಕೇನು ಬೇಕೀಗ? ಕೊಡ್ಲಿ ಬೇಕೇ ಬೇಕು. ಮನುಷ್ಯ ಬೇಕು ಅಂಬೋದು ಬೇಕಿಲ್ಲ. ಯಾಕೆ? ಮನುಷ್ಯ ಇದ್ರೆ ಎಲ್ಲರೂ ಕಡಿಮೆ ಕೊಡೋದಿಲ್ವಲ್ಲ. ಇದ್ರೆ ಯಾವುದಿದ್ರೆ ಕೆಲಸ ಆಗುತ್ತೆ? ಇಂಪಾರ್ಟೆಂಟ್. ಏನಿದ್ರೆ ಕೆಲಸ ಆಗುತ್ತೆ? ಈಗ ಸೌದೆ ಕುಠಾರ ಬೇಕೇ ಬೇಕು, ಅದರಿಂದ ಬೇಕು. ಅಲ್ಲೊಂದು ಪ್ರಶ್ನೆ ಬಂತು, ಸೌದೆ ಇತ್ತು, ಪಕ್ಕದಲ್ಲಿ ಕುಠಾರ ಇಟ್ಬಿಟ್ಟ, ಕೊಡ್ಲಿ ಇಟ್ಬಿಟ್ಟ, ಸಾಯಂಕಾಲ ಏನು ಕಡದೇ ಇಲ್ಲ ಅದು. ನೀವು ಕುಠಾರ ಇದಾಗುತ್ತೆ ಅಲ್ಲ ಅಂತ ಕೇಳಿದರೆ ಅದಕ್ಕೇನಿದೆ? ವ್ಯಾಪಾರ ಬೇಕು. ವ್ಯಾಪಾರ ಅಂದರೆ ಏನೋ, ಫಂಕ್ಷನ್ ಮಾಡಬೇಕು. ಫಂಕ್ಷನ್ ಮಾಡದೆ ಹೋದರೆ ಏನಲ್ಲ, ವರ್ಕ್ ಮಾಡೋದಿಲ್ಲ. ಸೊ ವ್ಯಾಪಾರವಾನ್ ಕುಠಾರ, ವ್ಯಾಪಾರ ಅಂದರೆ ಬಿಸಿನೆಸ್. ಇದು ಮತ್ತೆ ಕಮ್ಮ ಕನ್ನಡದಲ್ಲಿ ವ್ಯಾಪಾರತಾನೆ, ವ್ಯಾಪಾರ ಬಿಸಿನೆಸ್ ಅಂತ ಆಗಿಬಿಡುತ್ತೆ. ಆ ಥರ ತಗೋಬಾರ್ದು. ವ್ಯಾಪಾರ ಅಂದ್ರೆ ಏನು? ಫಂಕ್ಷನ್ ಅಂತ. ಆ ವಸ್ತು ಇರಬೇಕು, ಸಾಧನ ಇರಬೇಕು, ಫಂಕ್ಷನ್ ಮಾಡಬೇಕು. ಅವಾಗ ಏನಾಗುತ್ತೆ? ಒಂದು ಸಾಧನದಿಂದ ಏನಾಗುತ್ತೆ? ಒಂದು ಕಾರ್ಯ ಆಗೇ ಆಗುತ್ತೆ. ನೆನ್ಪಿಟ್ಕೊಂಡ್ಬಿಟ್ರೆ ಕಾರ್ಯವನ್ನು ಹೇಗೆ ಡಿಫೈನ್ ಮಾಡಬೇಕು ಗೊತ್ತಾಗುತ್ತೆ. ಉದಾಹರಣೆ, ಎಲ್ಲದಕ್ಕೂ ದೇವರೇ ಕಾರಣ, ನಮಗೆ ಅರ್ಥ ಆಗುತ್ತೆ. ಯಾತಕ್ಕೆ? ಎಲ್ಲ ಇದ್ದು ದೇವ್ರ ಸಂಕಲ್ಪ ಇಲ್ಲ, ಎಲ್ಲ ಮಾಡಿದ ಕೊನೆಗೆ ಹೋಯ್ತು. ದೇವ್ರ ಸಂಕಲ್ಪ ಇದೆ. ಕಾಡಲ್ಲಿ ಬಿಸಾಕಿದ್ರು ಚಂದ್ರಹಾಸನ, ಏನಾಯ್ತು ಅಲ್ಲಿಗೆ? ದುಃಖ ಬದುಕಿ ಬಂದ. ಮನೇಲಿ ಕೂತ್ಕೊಂಡ್ರು ಕೂಡ ಏನಾಗ್ತಾರೆ ಮನುಷ್ಯ? ಆಯ್ತಾನೆ. ಅದಕ್ಕೆ ದೇವರ ಅನುಗ್ರಹ ಇದ್ರೆ ಏನು ಅಪೋಸಿಟ್ ಇದ್ರೆ ಕೆಲಸ ಆಗುತ್ತೆ, ದೇವರ ಅನುಗ್ರಹ ಇಲ್ಲದೆ ಹೋದರೆ ಎಲ್ಲ ಪ್ಲಸ್ ಇದ್ರೆ ಕೆಲಸ ಆಗುತ್ತೆ. ಇದೆಲ್ಲ ತಿಳ್ಕೊಬೇಕಾದ್ರೆ ಕಾರ್ಯ ಯಾವುದು ಅದಕ್ಕೆ ನಾವು ಯೋಚನೆ ಮಾಡಬೇಕೀಗ. ಒಂದು ಕೆಲಸ ಆಯ್ತೀಗ ನಾವು ಮಾಡಿದ್ವಿ ಅಂತ ಪ್ರಶ್ನೆ ಈಗ. ನಾವು ಕೆಲಸ ನಾವು ಮಾಡೋದಾಗಿತ್ತು ಯಾವಾಗಲೂ ಮಾಡಲೇಬೇಕಾಗಿತ್ತು. ನಾವು ಮಾಡೋದಕ್ಕೆ ಫೇಲ್ ಆಗೋದೇ ಜಾಸ್ತಿ ಎಷ್ಟೋ ಸಲ. ಸೊ ಅಂದರೆ ಯಾಕೆ ಫೇಲ್ ಆಗಿದ್ದು ಗೊತ್ತು ನಮಗೆ ಯಾಕೆ ಅಂತ. ಆದ್ರಿಂದಾನೆ ನಾವು ಎಲ್ಲಿ ಸಕ್ಸಸ್ಫುಲ್ ಆಗಿರ್ತೇವೆ ಅದಕ್ಕೇನು ಕಾರಣ ಈಗ ನಮ್ಮ ಎಫರ್ಟೇ ಕಾರಣ ಆಗಿದ್ರೆ ಎಂದು ಫೇಲ್ ಆಗ್ತಿರಲಿಲ್ಲ. ಫೇಲ್ ಆಗಿದ್ದು ಅನ್ನೋ ಎಫರ್ಟ್ ಕಾರಣ ಅಲ್ಲ ಅಂತಾಯ್ತು. ಕೆಲಸ ಆಗಿದೆ ಅಂದಮೇಲೆ ಏನಾಯ್ತು ಈಗ ಇನ್ನೊಬ್ರು ಯಾರು ಮಾಡಿಸಿದ್ದಾರೆ ಅಂತಾಯ್ತು. ಇನ್ನೊಬ್ರು ಯಾರು ಮಾಡಿಸಿರ್ಬೇಕಾಗಿದ್ರೆ ನಮ್ಮಂಥವ್ರಾದ್ರೆ ಹಳೆಬಾರ ಅಷ್ಟೇ ಆಗ್ತಿತ್ತು. ಕೊನೆಗೆ ನಮ್ಮಂಥವ್ರು ಅನ್ನದಾನ ಆಗಬೇಕು. ನಮ್ಮಂಥವ್ರು ಅಂದರೆ ಅಸ್ವತಂತ್ರರು. ನಮ್ಮಂಥವ್ರು ಅಲ್ಲ ಅಂದ್ರೆ ಏನಾಗಿರ್ಬೇಕು ಅನ್ನೋ ಸ್ವತಂತ್ರನಾಗಿರ್ಬೇಕು. ದೇರ್ಫೋರ್ ದೇವರು ಮಾಡಿಸಿದ ಅಲ್ಲಿಗೆ ಎಂಡಾಗ. ಸೊ ಪ್ರತಿಯೊಂದು ಕಾರ್ಯ ಕೂಡ ಎಲ್ಲಿಗೂ ಎಲ್ಲಿಗೆ ಬರತ್ತಾಗ ದೇವರೇ ಮಾಡಿಸಿದ. ಆದ್ದರಿಂದ ಸಾಧನ ನಾವೆಲ್ಲ ಕರ್ಣ ಅಷ್ಟೇನೆ. ಕಾರಣ ಕಾರಣಗಳು ದೇವರ್ಯಾರು ಕರ್ಣ. ಇದರ್ಥ ಕರ್ಣ ಅನ್ಬಾರ್ದು ಮತ್ತೆ ಅಂತ ಕರ್ಣ ಭೀಮ ಆ ಕರ್ಣ ಅಲ್ಲ. ಕರ್ಣ ಕರ್ಣ ಬೇರೆ ಕರ್ಣ ಬೇರೆ. ಅಲ್ಲಿ ಸೂಕ್ಷ್ಮ ವ್ಯತ್ಯಾಸಗಳಿರುತ್ತೆ. ಯಥಾರ್ಥ ಮಿಥ್ಯ ಕರ್ಣಂ ಬೇರೆ ಮತ್ತೆ ಶಾನುಭೋಗರು ಅಂತಿದ್ದಾರೆ ಅದೆಲ್ಲ ಅಲ್ಲ. ಯಥಾರ್ಥ ಮಿಥ್ಯವಕ್ತೆ ಕೇವಲ ಅತಿವ್ಯಾಪ್ತಿ ಅದೆಲ್ಲ ಒಂದು ಸ್ಟೇಜ್ ಮುಗೀತು. ಯಥಾರ್ಥ ಮಿಥ್ಯವ ಯಥಾರ್ಥ ಜ್ಞಾನ ಸಾಧನಂ ಅನುಪ್ರಮಾಣಂ ಕೊಟ್ಟ ಅನುಪ್ರಮಾಣದ ಡೆಫಿನೇಷನ್ ಏನಂತ ಆಯ್ತೀಗ ಯಥಾರ್ಥ ಜ್ಞಾನ ಸಾಧನಂ ಅನುಪ್ರಮಾಣಂ ಇಷ್ಟ ಆಯ್ತು. ಈಗ ಪದಗಳು ವಿಚಾರ ಮಾಡಿ. ಯಥಾರ್ಥ ಜ್ಞಾನ ಸಾಧನ ಮೂರು ಪದ ಇದೆ. ಅನುಪ್ರಮಾಣ ಡಿಫೈನ್ ಮಾಡಬೇಕಾದ್ರೆ ಮೂರು ಪದ ಇಟ್ಟಿದ್ದ. ಅದರಲ್ಲಿ ಮೂರು ಯಾಕೆ ಯಾವ್ದಾದ್ರು ತೆಗಿಬಹುದಲ್ಲ ಅಂತ ಪ್ರಶ್ನೆ. ಈಗ ಯಾವ್ದು ತೆಗಿಬಹುದು? ಉದಾಹರಣೆಗೆ ನೀವೇ ತೆಗೆದು ನೋಡಿ. ಯಥಾರ್ಥ ಜ್ಞಾನ ಸಾಧನಂ, ಇಲ್ಲಿ ಜ್ಞಾನ ತೆಗೆದುಬಿಟ್ರೆ ಏನಾಗುತ್ತೆ? ಯಥಾರ್ಥ ಸಾಧನಂ ಗೊತ್ತಾಯ್ತು. ಯಥಾರ್ಥ ಅಂದ್ರೆ ಏನಾಗಬಹುದಾಗ? ಕೇವಲ ಪ್ರಮಾಣ ಕೂಡ ಆಗ್ಬೋದು. ಗೊತ್ತಾಯ್ತಿಲ್ಲ, ಆದ್ರಿಂದ ಸಾಧ್ಯ ಆಗಲಿಲ್ಲ. ಆಮೇಲೆ ಯಥಾರ್ಥ ಜ್ಞಾನ ಇಟ್ಕೊಂಡ್ರೆ ಯಥಾರ್ಥ ಜ್ಞಾನಂ ಅನುಪ್ರಮಾಣ ಅಂದ್ರೆ ಕೇವಲ ಪ್ರತಿವ್ಯಾಪ್ತಿ ಬಂತು. ಯಥಾರ್ಥ ಸಾಧನ ಬಂದುಬಿಟ್ರೆ, ಯಥಾರ್ಥ ಸಾಧನ ಬಂದ್ರೆ ಅಲ್ಲ, ಯಥಾರ್ಥ ಸಾಧನ ಬಂದ್ರೆ ಏನಾಗತ್ತೆ? ಜ್ಞಾನನೇ ಇಲ್ಲ ಅದರೊಳಗೆ. ಸೊ ಫಸ್ಟ್ ಏನಾಗಿರ್ಬೇಕಾದ್ರೆ ಜ್ಞಾನ ಆದ್ಮೇಲೆ ಸಾಧನ ಆಗಬೇಕು. ಯಥಾರ್ಥ ಸಾಧನ ಅಂದ ತಕ್ಷಣ ಏನಾಯ್ತು? ಇದು ಯಥಾರ್ಥ, ಇದು ಯಥಾರ್ಥ, ಒಂದಕ್ಕೊಂದು ಲಿಂಕ್ ಆಯ್ತು. ಇದು ಅನುಪ್ರಮಾಣ ಅಲ್ಲ, ಜ್ಞಾನ ಬರಬೇಕದು. ಅದಕ್ಕೆ ಜ್ಞಾನ ಅಂತ ಪದ ಇರಲೇಬೇಕು. ಬರೀ ಜ್ಞಾನ ಸಾಧನ ಬಂದ್ಬಿಟ್ರೆ ಯಥಾರ್ಥ ಜ್ಞಾನ ಎಲ್ಲಕ್ಕೂ ಸಾಧನ ಆಗ್ಬಿಡು. ಸೊ ಮೂರು ಇರಲೇಬೇಕು. ಯಥಾರ್ಥ, ಯಥ, ಅರ್ಥ, ಜ್ಞಾನ, ಸಾಧನ, ಮೂರು ನಾಲ್ಕು ಸೇರಿ ಏನಾಯ್ತು ಅಲ್ಲಿಗೆ? ಅನುಪ್ರಮಾಣ ಆಯಿತು. ಇಷ್ಟೆಲ್ಲ ತಿಳ್ಕೊಂಡಾಗ ಅವು ಎಷ್ಟು ಕರೆಕ್ಟಾಗಿ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಅಭ್ಯಾಸ ಮಾಡ್ಕೊಂಡ ಮೇಲೆ ಶಾಸ್ತ್ರ ಓದ್ಮೆ ಏನಾಗಬೇಕು ಅಂತ ಕೇಳಿದರೆ ಪ್ರತಿಯೊಂದು ಮಾತಿಗೆ ಏನಿರಬೇಕು? ಇದು ಪುಸ್ತಕ ಓದ್ಬೇಕಾದ್ರೆ ಅಷ್ಟೇ ಅಲ್ಲ, ಪ್ರತಿ ಮಾತಲ್ಲಿ ಏನು ಮೇಂಟೈನ್ ಮಾಡಬೇಕು? ಆ ಅಕ್ಯುರಸಿ ಮೇಂಟೈನ್ ಮಾಡಬೇಕು. ಗೊತ್ತಾಯ್ತಿಲ್ಲ, ಯಾಕೆ ಹೆಚ್ಚು ಹೇಳಿರಬಾರ್ದು, ಕಡಿಮೆ ಹೇಳಬಾರ್ದು. ಹೆಚ್ಚು ಹೇಳಿಬಿಟ್ರೆ ಅಧಿಕ, ಕಡಿಮೆ ಹೇಳಿದರೆ ಉಪ್ಪು, ನಮ್ಗೆ ಗೊತ್ತಾಗ ಅಡಿಗೆ ಸಾರು ಉಪ್ಪು ಜಾಸ್ತಿ ಆಯ್ತೇನೋ ತಿನ್ನಾಗಿಲ್ಲ, ಕಡಿಮೆ ಆಯಿತು ಮತ್ತೆ ಪಜೀತಿ ಆಯ್ತು. ಎಷ್ಟಿರಬೇಕದು? ಕರೆಕ್ಟ್ ಇರಬೇಕು. ಕಡಿಯಕ್ಕೆ ಹಾಕಿರೋ ಅಡಿಗೆ ಅವನು ಹೇಗೋ ಅದೇ ರೀತಿಯೇ ವಿಚಾರದ ಪರಿಪಾಕ ಹೇಗಿರಬೇಕು? ನ್ಯೂನ ಅತಿರಿಕ್ತ ಅಂತ ಕರೀತಾರೆ. ನ್ಯೂನ ಅಂದರೆ ಕಡಿಮೆ, ಅತಿರಿಕ್ತ ಅಂದರೆ ಹೆಚ್ಚು. ಎರಡು ಇಲ್ಲದವ್ರು ಏನಾಗುತ್ತಾಗ ಅನ್ಯೂನ ಅನತಿರಿಕ್ತ ಅಂತ ಹೇಳ್ತಾರೆ. ಆ ರೀತಿ ಇರಬೇಕು. ನಾವೆಲ್ಲ ಏನು ಮಾಡ್ತೀವಿ ಸಾಮಾನ್ಯ ಪುಸ್ತಕ ಓದ್ಬೇಕಾದ್ರೆ ಅಪ್ಲೈ ಮಾಡೋದಿಲ್ಲ ಅದು. ಅರ್ಥ ಆಯ್ತು. ಈಗ ಅಪ್ಲೈ ಮಾಡೋದೇ ಇಲ್ಲ. ಯಾವುದೋ ವಿಷಯ ಹೋಯ್ತು, ಕೆಲಸ ಏನಾಯ್ತು ಅಂದರೆ ಅದೇನಾಯ್ತು, ದಾರಿಯಲ್ಲಿ ಹೋಗ್ತಾ ಇದ್ದೇ ಶುರು ಮಾಡಿಬಿಡ್ತಾನೆ. ಅಲ್ಲಿ ಆಯ್ತೋ ಇಲ್ಲ ಪ್ರಶ್ನೆ ಕೇಳಿದ್ರೆ ಎಷ್ಟಪ್ಪ ಈಗ ಆಯ್ತೋ ಇಲ್ಲ, ಅದಕ್ಕೆ ಅರ್ಧ ಗಂಟೆ ತೋಡು ಕರಿಗಿಲ್ಲ ಅಂತಾರೆ. ಇದು ಏನು ಮಾಡಬೇಕು ಇವತ್ತೆ? ಟೈಮ್ ಬೇರೆ ವೇಸ್ಟು. ಅದು ಆಯ್ತು ಅಂತ ಹೇಳೋದಕ್ಕೂ ಟೆನ್ಷನ್ನು. ಹಾಗೆ ಮಾಡಬಾರ್ದು. ಏನು ಮಾಡಬೇಕಾಗ ಎಸ್ ಆರ್ ನೋ, ಆ ಟು ದಿ ಪಾಯಿಂಟ್ ಮಾತಾಡಿಬಿಟ್ರೆ ಅವಾಗ ಎಷ್ಟು ಜನ ಟೈಮ್ ಉಳಿಯುತ್ತೆ? ಎಷ್ಟು ಜನಗಳು ನಾವು ಫೋನಲ್ಲಿ ಮಾತಾಡ್ಬೇಕಾದ್ರೆ ಕರೆನ್ಸಿಗೆ ಹೇಗೆ ಯೋಚನೆ ಮಾಡ್ತೀವಲ್ಲ ಆ ಥರ. ದಾನವಿತ್ತೇವ ಉಕ್ತೆ ತತ್ರ ಸಂಶಯಾದೌ ಚ, ಇಷ್ಟು ಅರ್ಥ ಇಟ್ಕೊಂಡೋದೇ ತಿಳಿಯುತ್ತೆ. ಯಥಾರ್ಥ ಮಿತ್ತೇವ ಉಕ್ತೆ ಕೇವಲ ಅತಿ ವ್ಯಾಪ್ತಿ, ಜ್ಞಾನವಿತ್ತೇವ ಉಕ್ತೆ ತತ್ರ ಸಂಶಯಾದೌ ಚ, ಪ್ರತ್ಯಕ್ಷ ಅವ್ಯಾಪ್ತಿಶ್ಚ. ಬರೀ ಪ್ರತ್ಯಕ್ಷ ಅವ್ಯಾಪ್ತಿ ಅದು ಬೇಡ, ಅದು ಸಾಕು. ಮುಖ್ಯವಾಗಿ ಸಾಧನ ಮಿತ್ತೇವ ಉಕ್ತೆ ಕುಠಾರಾದೋ ಅಥವಾ ವಿಶಿಷ್ಟ ಗ್ರಹಣ. ಈ ಕುಠಾರ ಇದೆ ಅದು ಛೇದನ ಕಾರ್ಯಕ್ಕೆ ಸಾಧನ, ಅದು ಅನುಪ್ರಮಾಣ ಅಂತ ಕರಿಬಹುದ ನಾವು? ಯಾಕೆ? ಜ್ಞಾನನೇ ಇಲ್ಲ, ಜ್ಞಾನನೇ ಇಲ್ಲ ಫಸ್ಟ್ ಅದಕ್ಕೆ. ಸೊ ಜ್ಞಾನನೇ ಇಲ್ಲ, ಅದರಿಂದಾಗಿನೆ ಅದು ಯಥಾರ್ಥಕ್ಕೆ ಸಾಧನವಾದ ಮಾತ್ರಕ್ಕೇನೆ ಅದು ಅನುಪ್ರಮಾಣ ಆಗೋದಿಲ್ಲ. ಏನಾಗಬೇಕದು? ಯಥಾರ್ಥ ಜ್ಞಾನಕ್ಕೆ ಸಾಧನ ಆಗಬೇಕು, ಅದಕ್ಕೆ ಜ್ಞಾನ ಅಂತ ಇರಬೇಕು. ಅಥವಾ ವಿಶಿಷ್ಟ ಗ್ರಹಣ. ಪ್ರಮಾವಾನ್ ಪ್ರಮಾತ, ನಿನ್ನೆ ಹೇಳಿದ್ದಲ್ಲ ಬಂತೀಗ, ಪ್ರಮಾವಾನ್ ಪ್ರಮಾತ. ಪ್ರಮಾವಾನ್ ಅಂದ್ರೇನು? ಪ್ರಮಾಯಿಸಿ ಕೊಟ್ಟು ಯಥಾರ್ಥ, ಯಥಾರ್ಥ ಜ್ಞಾನವಾನ್ ಪ್ರಮಾತ. ಯಥಾರ್ಥ ಜ್ಞಾನವನ್ನು ಹೊಂದಿದವನು ಏನಂತ ಕರೀತಾರೆ? ಪ್ರಮಾತ ಅಂತ ಕರೀತಾರೆ. ಪ್ರಮಾವಾನ್ ಪ್ರಮಾತ. ಪ್ರಮಾ ವಿಷಯ ಪ್ರಮೇಯಂ. ಪ್ರಮಾ ವಿಷಯ, ಪ್ರಮಾ ಇಜಿ ಕೊಟ್ಟು ಯಥಾರ್ಥ ಜ್ಞಾನ ವಿಷಯ ಪ್ರಮೇಯಂ. ಯಥಾರ್ಥ ಜ್ಞಾನಕ್ಕೆ ವಿಷಯವಾದ ಏನಂತ ಕರೀತಾರೆ ಅದನ್ನ? ಇದು ಶಕ್ತಿ ಅಂತ ಬಂತು. ಇರೋದು ರಜತ. ಸೊ ಇದು ಶಕ್ತಿ ಅನ್ನೋ ಜ್ಞಾನ ಯಥಾರ್ಥ ಜ್ಞಾನ ಹೌದೋ ಅಲ್ಲ? ಇದು ರಜತ ಇದ್ದಾಗ, ರಜತ ಇದ್ದಾಗ ಶಕ್ತಿ ಅಂತ ಜ್ಞಾನ ಬಂದ್ರೆ ಯಥಾರ್ಥ ಜ್ಞಾನ ಅನ್ನೋದು ಅಲ್ಲ. ದೇರ್ಫೋರ್ ಅಲ್ಲಿ ಕಂಡ ಶಕ್ತಿ ಎಂಬುದು ರಹಿತ ಎಂಬುದು ಪ್ರಮೇಯ ಹೋದಲ್ಲ ಅಲ್ಲ, ಯಥಾರ್ಥ ಜ್ಞಾನ ವಿಷಯ ಆದರೆ ಮಾತ್ರ ಏನಾಗುತ್ತದ, ಯಥ ವಿಷಯ ಆಗದೆ ಹೋದ ಏನಂತ ಕರೀತಾರೆ, ಪ್ರಮೇಯ ಅಲ್ಲ, ದೇವತೆಗಳೇ ಇಲ್ಲ ಅಂತ ಒಂದು ಮಾತಂದ. ಆಕ್ಚುಲಿ ದೇವತೆಗಳಿದ್ದಾರೆ, ದೇವತೆಗಳಿಲ್ಲ ಅನ್ನೋ ಮಾತು ಏನದು, ಭ್ರಮ ಅದು, ಭ್ರಮ ಅಲ್ಲ. ಅದೇ ದೃಷ್ಟಿಯಿಂದ ಪ್ರಮಾ ವಿಷಯ ಪ್ರಮೇಯಂ, ಯಥಾರ್ಥ ಜ್ಞಾನಂ ಪ್ರಮಾ, ಎಲ್ಲ ನೆನಪಿಟ್ಕೊಂಡಿರ್ಬೇಕು. ಪ್ರಮಾವಾನ್ ಪ್ರಮಾತ, ಪ್ರಮಾವಾನ್ ಅನ್ನೋ ಪದ ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಧನವಾನ್ ಅಂತಿದೆ. ಧನವಾನ್ ಅಂದ್ರೇನು? ಧನ ಇರೋನು. ಗುಣವಾನ್ ಅಂದ್ರೇನು? ಗುಣ ಇರೋ. ಪ್ರಮಾವಾನ್ ಅಂದ್ರೇನು? ಪ್ರಮ ಇರೋನಷ್ಟೇ. ಸೊ ವಾನ್ ಅದು ಮತು ಪ್ರತ್ಯಯ ಅಂತ ಕರೀತಾರೆ. ಅದಿದ್ರೆ ಇದ್ದವನು ಅಂತ ಅರ್ಥ, ಹೊಂದಿರುವವನು ಅಂತ ಅರ್ಥ. ಗುಣವಾನ್ ಭಗವಾನ್ ಅಂತಲ್ಲ ಆ ರೀತಿ. ಸೊ ಪ್ರಮಾವಾನ್ ಪ್ರಮಾತ, ಪ್ರಮೇಯನ್ನು ಹೊಂದಿರುವವನು ಪ್ರಮಾತ. ಪ್ರಮೆಗೆ ವಿಷಯ, ವಿಷಯ ಅಂದರೆ ಯಾವುದು? ಆಬ್ಜೆಕ್ಟ್ ಅಂತ ಅರ್ಥ. ವಿಷಯ ಶಬ್ದಕ್ಕಿಲ್ಲಿ ಆಬ್ಜೆಕ್ಟ್, ಪ್ರಮೆಗೆ ವಿಷಯಗಳು ಭಾರಿ ಬರ್ತಾರೆ, ವಿಷಯಗಳು ಭಾರಿ ಕೆಟ್ಟವು ಅಂತ ಹೇಳ್ತಾರಲ್ಲ, ಆ ಅರ್ಥ ತಗೋಬಾರ್ದು. ಮತ್ತೆ ಇಲ್ಲಿ ಅಲ್ಲಿ ವಿಷಯಗಳು ಅಂದ್ರೆ ಏನಲ್ಲಿ ವಸ್ತು, ಭೌತಿಕ ವಸ್ತುಗಳು ಅವು ನಮ್ಮ ದಾರಿ ತಪ್ಪಿಸೋ ವಿಷಯಗಳು ಅಂದು ಬೈತಾ ಇದ್ದಾರೆ. ಭಯ ಅರ್ಥ ತಗೊಳ್ಬಾರದು. ಇಲ್ಲಿ ವಿಷಯ ಆದರೆ ಆಬ್ಜೆಕ್ಟ್ ಅಷ್ಟೇ, ವೆದರ್ ಗುಡ್ ಆರ್ ಬ್ಯಾಡ್, ಆಬ್ಜೆಕ್ಟ್ ಇಸ್ ಆಬ್ಜೆಕ್ಟ್. ಯಥಾರ್ಥ ಜ್ಞಾನಂ ಪ್ರಮಾ, ಪ್ರಮಾತು ಪ್ರಮೇಯತ್ವೇಪಿ ವಿವಕ್ಷಾವಶಾತ್ ಪೃಥಗುಕ್ತಿ. ಪ್ರಮಾತು ಕೂಡ ಒಂದು ರೀತಿ ಪ್ರಮೇಯ ಆದರೂ ಕೂಡ ಇವನು ಕರ್ತೃ ಅದು ಕರ್ಮ ಅನ್ನೋ ವಿಶೇಷದಿಂದಾಗಿ ಪ್ರಮಾವಾನ್ ಬೇರೆ, ಪ್ರಮಾತು ಬೇರೆ ಮತ್ತು ಪ್ರಮಾ ಬೇರೆ ಅಂತ ಕರೆದಿದ್ದು. ಅಂದರೆ ಪ್ರಮಾತೃ ಪ್ರಮೇಯವಾದರೂ ಕೂಡ ಪ್ರಮಾತೃವನ್ನು ಪ್ರಮೇಯದಿಂದ ಬೇರೆ ಹೇಳಕ್ಕೆ ಅದೇ ಕಾರಣ ಅಂತ ಅರ್ಥ. ಅಷ್ಟಾಯ್ತು, ಏನೇನು ತಿಳಿದುಕೊಂಡಾಗಾಯ್ತು. ಈಗ ಪ್ರಮಾಣದ ಲಕ್ಷಣ, ಲಕ್ಷಣದ ಲಕ್ಷಣ ಫಸ್ಟು, ಪ್ರಮಾಣದ ಲಕ್ಷಣ ಆಮೇಲೆ, ಆಮೇಲೆ ಪ್ರಮಾಣದ ವಿಭಾಗ, ಕೇವಲ ಪ್ರಮಾಣ ಅನುಪ್ರಮಾಣ ಅಂತೇಳಿ. ಇನ್ನು ಉಳಿದು ಸಂಶಯಾದಿಗಳೆಲ್ಲ ವಿವರಣೆಗಳೆಲ್ಲ ಪ್ರಾಸಂಗಿಕವಾಗಿ ಬಂದಿತ್ತು, ಅದು ಹೇಳಬೇಕಾದ್ರೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದರು. ಸೊ ನೆಕ್ಸ್ಟ್ ಇಲ್ಲಿ ಹೋಗಿ ವಾಪಸ್ ಹೋಗ್ಬೇಕೀಗ. ವಿಭಾಗ ಆಯ್ತು. ಈಗ ಪ್ರಮಾಣವನ್ನು ಫಸ್ಟ್ ವಿಭಾಗ ಏನಂತ ಮಾಡಿದರು? ಎರಡು ಭಾಗ ಮಾಡಿದ್ರು. ಏನಂತ? ಕೇವಲ ಅನುಪ್ರಮಾಣ. ಕೇವಲ ನೆಕ್ಸ್ಟ್ ಏನು ಮಾಡಬೇಕು? ಕೇವಲ ಪ್ರಮಾಣ ಮತ್ತೆ ಡಿವೈಡ್ ಮಾಡಬೇಕೀಗ. ಅದನ್ನು ಹೇಳ್ತಾರೆ, ಕೇವಲಂ ಚತುರ್ವಿಧಂ, ಕೇವಲಂ ಚತುರ್ವಿಧಂ. ಕೇವಲ ಪ್ರಮಾಣ ಎಷ್ಟು ವಿಧ? ನಾಲ್ಕು ವಿಧ. ಕೇವಲ ಪ್ರಮಾಣ ಈಜ್ ಕೊಟ್ಟು ಏನಾದ್ರು ನೆನಪಿರಬೇಕು. ಕೇವಲ ಪ್ರಮಾಣ ಅಂದ್ರೆ ಏನು? ಯಥಾರ್ಥ ಜ್ಞಾನ. ನಾಲ್ಕು ವಿಧವಾದದ್ದು. ಅಯಮಪಿ ಮಹಾವೈಲಕ್ಷಣ್ಯ ಜ್ಞಾಪನಾರ್ಥೋ ವಿಭಾಗ. ಇದು ಕೂಡ ಬೇಕಾಷ್ಟು ವಿಭಾಗ ಮಾಡಕ್ಕೆ ಬರುತ್ತೆ, ಆದರೆ ಕ್ಲಿಯರ್ ಡಿಫರೆನ್ಸ್ ಗೊತ್ತಾಗ್ತಕ್ಕಂಥ ಕೇಸುಗಳು ಯಾವುದು? ನಾಲ್ಕು ಅಂತ ಅರ್ಥ. ಚತಸ್ರೋ ವಿಧಾಹ ಪ್ರಾಧಾನ್ಯ ಕ್ರಮೇಣ ಉದ್ದಿಶತಿ. ಆ ನಾಲ್ಕು ವಿಧಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹೇಳಬೇಕಾದ್ರೆ ಯಾವ ಕ್ರಮ ಇಟ್ಕೊಂಡಿದ್ದಾರೆ ಅಂದರೆ ಪ್ರಾಧಾನ್ಯ ಕ್ರಮ ಇಟ್ಕೊಂಡಿದ್ದಾರೆ. ಇದು ಪ್ರಾಧಾನ್ಯ ಕ್ರಮ ಅಂದ್ರೇನು? ಯಾವ ಜ್ಞಾನ ಭಾರ ಶ್ರೇಷ್ಠನೋ ಮೊದಲು, ಆಮೇಲೆ ನೆಕ್ಸ್ಟ್, ಆಮೇಲೆ ಥರ್ಡು ಫೋರ್ತ್ ಆಯಿತು. ಅದು ಯಾವುದು ಬರುತ್ತೆ ಅಂದರೆ ಈಶಾ ಲಕ್ಷ್ಮಿ ಯೋಗಿ ಅಯೋಗಿ ಭೇದೇನಾ. ಎಷ್ಟಾಯ್ತು ಈಗ? ಈಶಾ ಲಕ್ಷ್ಮಿ ಯೋಗಿ ಅಯೋಗಿ ಭೇದೇನ, ನಾಲ್ಕಾಯ್ತಲ್ಲ. ಈಗ ಚತುರ್ವಿಧಂ ಪ್ರಮಾಣಂ. ಈಶಾ ಅಂದ ಮುಂದೆ ಏನು ಸೇರಿಸ್ಕೋಬೇಕು? ಈಶ ಜ್ಞಾನಂ, ಲಕ್ಷ್ಮಿ ಅಂದರೆ ಲಕ್ಷ್ಮಿ ಜ್ಞಾನಂ, ಯೋಗಿ ಅಂದರೆ ಯೋಗಿ ಜ್ಞಾನಂ, ಅಯೋಗಿ ಅಯೋಗ ಜ್ಞಾನಂ. ಬಿಡಿಸಿದ್ರೆ ಏನಾಯ್ತಾಗ? ಕೇವಲ ಪ್ರಮಾಣಂ ಚತುರ್ವಿಧಂ, ಈಶ ಜ್ಞಾನಂ, ಲಕ್ಷ್ಮಿ ಜ್ಞಾನಂ, ಯೋಗಿ ಜ್ಞಾನಂ, ಅಯೋಗಿ ಜ್ಞಾನಂಚ ಇತಿ. ಈ ರೀತಿ ಪ್ರಮಾಣ ಪದ್ಧತಿಯಲ್ಲಿ ಬರೀತಾರೆ, ಕ್ಲಿಯರ್ ತಿಳಿಸ್ಬೋದು. ಸ್ವಲ್ಪ ಕಾಂಪ್ಯಾಕ್ಟ್ ಮಾಡ್ತಾರೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಜ್ಞಾನಿನಾಂ ಏವಂ ಭೇದೇನ ನಿಮಿತ್ತೇನ ಜ್ಞಾನಸ್ಯಾಪಿ ಚಾತುರ್ವಿಧ್ಯಂ. ಹೀಗೆ ಜ್ಞಾನ ನಾಲ್ಕು ವಿಧ ಆದ್ದರಿಂದ ಹೊಂದಿರೋ ಜ್ಞಾನಿಗಳು ಕೂಡ ಎಷ್ಟು ವಿಧ ಆಗ್ತಾರೆ? ನಾಲ್ಕು ವಿಧ ಆಗ್ತಾರೆ. ಜ್ಞಾನ ನಾಲ್ಕು ವಿಧ, ಹೊಂದಿರೋ ಜ್ಞಾನಿಗಳು ನಾಲ್ಕು ವಿಧ. ಜ್ಞಾನಪದಂ ವಾ ಸಂಯೋಜ್ಯಂ, ಅದು ಜ್ಞಾನಪದ ಸೇರಿಸ್ಕೋಬೇಕು ಅಂತ ಹೇಳಿದರು. ಈಶಾ ಲಕ್ಷ್ಮಿ ಯೋಗಿ ಅಯೋಗಿ ಭೇದೇನ, ಹಾಗೊಂದು ಒಂದು ಘಟ್ಟ ತಲುಪಿದಾಗಾಯಿತು. ಅನುಪ್ರಮಾಣಸ್ಯ ಚ ಕೇವಲ ಪ್ರಮಾಣ ಸಾಧನತ್ವೇನ ಮುಕ್ತತ್ವ ಚತುರ್ವಿಧಮಪಿ ಇದಂ ತಜ್ಜನ್ಯಂ ತಥೈವ ಅನಿತ್ಯಂಚೈತಿ ನಮಂತವ್ಯಂ ಇತ್ಯಾಹ ಪೂರ್ವದ್ವಯ ಮನಾದಿ ನಿತ್ಯಂ. ಪೂರ್ವದ್ವಯಂ ನಾಲ್ಕಿದೆ. ಪೂರ್ವದ್ವಯ ಅಂದ್ರೇನು? ಮೊದಲ ಎರಡು ಅಂತ. ಮೊದಲ ಎರಡು, ಮೊದಲ ಎರಡು ಯಾವುದು? ಈಶ ಜ್ಞಾನ, ಲಕ್ಷ್ಮೀ ಜ್ಞಾನ. ಇವೆರಡು ಕೂಡ ಏನಾಗಿದೆ? ಈಶ ಲಕ್ಷ್ಮೀ ಜ್ಞಾನಂ ಅಂತ ಅರ್ಥ. ಇವೆರಡು ಅನಾದಿ ಮತ್ತು ನಿತ್ಯ. ಅನಾದಿ ಮತ್ತು ನಿತ್ಯ ಅಂದ್ರೇನು? ಎಂದು ಹುಟ್ಟಿ ಬಂದ ಜ್ಞಾನ ಅಲ್ಲ ಅದು. ನಿತ್ಯ ಅಂದ್ರೇನು? ಎಂದು ಹೋಗೋ ಜ್ಞಾನನೂ ಅಲ್ಲ. ಎಂದು ಬಂದ ಜ್ಞಾನ ಅಲ್ಲ ಅನಾದಿ, ಎಂದು ಹೋಗೋ ಜ್ಞಾನ ಅಲ್ಲ ನಿತ್ಯ. ಅನಾದಿ ಮತ್ತು ನಿತ್ಯಕ್ಕೆ ವ್ಯತ್ಯಾಸ ಗೊತ್ತಿರಬೇಕು. ಬರೀ ಅನಾದಿ ಅಂದ ಮಾತ್ರ ನಿತ್ಯ ಆಗಬೇಕಾಗಿಲ್ಲ. ಉದಾಹರಣೆ ಯಾವುದಾಗಲಿಲ್ಲ? ಅನಾದಿ ಆದ ಮಾತ್ರ ನಿತ್ಯ ಯಾಕೆ ಆಗಬೇಕಾಗಿಲ್ಲ? ಅದು ಹೋಗಲಿ. ಇನ್ನು ಅದೊಂದು ಆಗಲಿ, ಇನ್ನೊಂದು ಯಾವುದಿದೆ ಎಕ್ಸಾಂಪಲ್ ಬಂದಿದ್ರಲ್ಲಿ ಯಾವುದಿದೆ ಅದು ಕರೆಕ್ಟೇ. ಇನ್ನೊಂದು ಯಾವುದು? ಪ್ರಾಗಭಾವ. ಅದೇನಾಗಿತ್ತು ಪ್ರಾಗಭಾವ? ಅನಾದಿ ಕಾಲಂದಿತ್ತು, ಘಟ ಬಂದಷ್ಟು ಹೊರಟಿತ್ತು. ಸೊ ಅನಾದಿ ಅಂದ ಮಾತ್ರ ಏನಾಗಬೇಕಾಗಿಲ್ಲ? ನಿತ್ಯ ಆಗಬೇಕು. ನಿತ್ಯ ಆದ ಮಾತ್ರಕ್ಕೆ ಏನಾಗಬೇಕಾಗಿಲ್ಲ? ಅನಾದಿ ಆಗಬೇಕಾಗಿಲ್ಲ. ಯಾತಕ್ಕೆ? ಪ್ರಧ್ವಂಸವ. ಅದೇನಾಯ್ತು? ಬಂತು, ಆಮೇಲೆ ಹೋಗಲೇ ಇಲ್ಲ. ಅದು ನಿತ್ಯ ಆಯಿತು, ಆದರೆ ಅನಾದಿ ಅಲ್ಲ. ಸೊ ಅನಾದಿ ಪ್ಲಸ್ ನಿತ್ಯ ಅಂದರೆ ಏನಾಯ್ತಾಗ? ಈ ಕಡೆಯಿಂದನೂ ಕಟ್ಟಿ ಆ ಕಡೆಯಿಂದನೂ ಕಟ್ಟಿ. ಈ ಕಡೆಯಿಂದ ಎಂದೂ ಬಂದಿಲ್ಲ, ಆಗ ಎಂದೂ ಹೋಗೋದಿಲ್ಲ. ಸೊ ಲಕ್ಷ್ಮೀಶ ಜ್ಞಾನ ಮತ್ತು ಲಕ್ಷ್ಮೀ ಜ್ಞಾನ ಎಂಬುದೇನದು? ಎಂದು ಹುಟ್ಟಿ ಬಂದ ಜ್ಞಾನನೂ ಅಲ್ಲ, ಎಂದು ನಾಶವಾದ ಜ್ಞಾನನೂ ಅಲ್ಲ. ಸೊ ದೇವರಿಗೆ ಎಂದ ಜ್ಞಾನ ಬಂತು ಅಂತ ಕೇಳಬಾರ್ದು. ಅದಕ್ಕೆ ಉದಾಹರಣೆಗೆ ಜ್ಞಾನ ಬಂತು ಅಂತ ಕರೀತೆ, ದೇವರಿಗೆ ಹಾಗೆಲ್ಲ ಕರಿಬಾರ್ದು. ಅದಕ್ಕೆ ಅನಾದಿಯಾದ ಜ್ಞಾನ ಎಂದು ಹೋಗುತ್ತೆ ಕೇಳಬಾರ್ದು. ಏನಾಗಿದೆ ಅದು? ನಿತ್ಯವಾದ ಜ್ಞಾನ. ಈಶ ಜ್ಞಾನನು ಹಾಗೆ, ಲಕ್ಷ್ಮೀ ಜ್ಞಾನನು ಹಾಗೇನೆ. ದ್ವಯೋರಪಿ ಅನಾದಿ ನಿತ್ಯದ್ಬೇಕೋ ವಿಶೇಷ. ಅದೇ ಆ ವಿಷಯ. ಮುಂದೆ ಒಂದು ವಿಷಯ ಆಯ್ತು. ಈಗ ಎರಡು ಏನಲ್ಲ, ಎರಡಕ್ಕೂ ಅನಾದಿ ಮತ್ತು ಎರಡು ಒಂದು ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕು ಈಗ. ಆಗ ಮುಂದೆ ಪ್ರಶ್ನೆ ಬಂತು, ಹಾಗೆ ಇಬ್ಬರು ಈಕ್ವಲ್ ಆಗಿಬಿಟ್ರೆ ಅಂತ ಪ್ರಶ್ನೆ ಬಂತು. ಆ ಪ್ರಶ್ನೆಗೆ ಉತ್ತರ ಆಮೇಲೆ. ಅದಕ್ಕೆ ಏನು ಪೃಥಗ್ರಹಣ ದ್ವಯೋರೂಪಿ ಅನಾದಿ ನಿತ್ಯತ್ಯಕ್ಕೂ ವಿಶೇಷ. ಮುಂದಿನ ಪ್ರಶ್ನೆ, ಇಬ್ಬರು ಅನಾದಿ ರೀತಿ ಆದಮೇಲೆ ಈಶ ಜ್ಞಾನ ಎಜಿಕೊಟ್ಟು ಏನಾಯ್ತು? ಲಕ್ಷ್ಮೀ ಜ್ಞಾನ ಆಯ್ತಲ್ಲ ಅಂತ ಕೇಳ್ಬೋದು ಅಂತ ಕೇಳಿದ್ರೆ ಕೇಳಕ್ ಬರೋದಿಲ್ಲ, ವ್ಯತ್ಯಾಸ ಇದೆ. ಅನಾದಿ ನಿತ್ಯ ಆದ ಮಾತ್ರಕ್ಕೆ ಏನಾಗಬೇಕಾಗಿಲ್ಲ? ಈಕ್ವಲ್ ಆಗಬೇಕಾಗಿಲ್ಲ. ಸಿಂಪಲ್ ತಗೊಂಡಿದೆ, ಜೀವರು ಅನಾದಿ ಮತ್ತು ನಿತ್ಯ, ದೇವರು ಅನಾದಿ ಮತ್ತು ನಿತ್ಯ, ಇಬ್ರು ಏನಲ್ಲ ಸಮಾನ ಅಲ್ಲ. ಅದೇ ರೀತಿಯಲ್ಲಿ ಈಶ ಜ್ಞಾನ ಲಕ್ಷ್ಮೀ ಎರಡು ಒಂದಾದ ಮಾತ್ರಕ್ಕೆ ಏನಲ್ಲ, ಎರಡು ಈಕ್ವಲ್ ಅಲ್ಲ. ಯಾತಕ್ಕೆ? ಸ್ವಾತಂತ್ರ್ಯ ಪಾರತಂತ್ರ ಅಭ್ಯಾಮ್ ತದ್ವಿಶೇಷ. ದೊಡ್ಡ ಡಿಫರೆನ್ಸ್ ಇದೆ. ಏನ್ ಡಿಫರೆನ್ಸು? ದೇವ್ರ ಜ್ಞಾನ ಎಂಥದ್ದು? ಸ್ವತಂತ್ರವಾಗಿರೋ ಜ್ಞಾನ. ಮಹಾಲಕ್ಷ್ಮಿ ಜ್ಞಾನ ಏನದು? ಪರಮಾತ್ರ ಅಧೀನವಾದ ಜ್ಞಾನ. ದೇರ್ಫೋರ್ ಏನ್ ಬಂತ ಅಲ್ಲಿಗೆ ವ್ಯತ್ಯಾಸ? ಬಂದು ಇಮ್ಮಿಡಿಯೇಟ್ ಚೇಂಜ್ ಆಗುತ್ತೆ. ಎಷ್ಟೇ ಅನಾದಿ ನಿತ್ಯವಾಗಿದ್ರು ಕೂಡ ಅವೆರಡಕ್ಕೂ ವ್ಯತ್ಯಾಸ ಏನಿದೆ? ಸ್ವಾತಂತ್ರ್ಯ ಪಾರತಂತ್ರ ಅಭ್ಯಾಮ್ ವಿಶೇಷ. ಇದೇ ರೀತಿ ಜೀವನು ಅನಾದಿ ನಿತ್ಯ, ದೇವರು ಅನಾದಿ ನಿತ್ಯ ಅಂತ ತಿಳ್ಕೊಂಡಾಗ ಈಕ್ವಾಲಿಟಿ ಯಾಕೆ ಬರಲಿಲ್ಲ? ದೇವರು ಅನಾದಿ ನಿತ್ಯ, ಸ್ವಾತಂತ್ರ್ಯ ಅನಾದಿ ನಿತ್ಯ, ಜೀವರು ಅಸ್ವಾತಂತ್ರ್ಯ ಅಂದರೆ ಎಷ್ಟು ಡಿಫ್ರೆನ್ಸ್ ಬಂದಿರುತ್ತೆ ಇಮಿಡಿಯೇಟ್ ಆಗಿ ಅಂತ ತಿಳ್ಕೊಂಡು ಅನಾದಿ ನಿತ್ಯ ಅಂದ ಮಾತ್ರಕ್ಕೆ ಎರಡೂ ಕೂಡ ಸಮಾನ ಆಗಬೇಕಾಗಿದೆ ಅನ್ನೋದಕ್ಕೆ ವ್ಯತ್ಯಾಸ. ಅನಾದಿ ನಿತ್ಯತ್ವ ಸಾಮ್ಯೇಪಿ ಸ್ವಸತ್ತಾದೌ ಸ್ವಾತಂತ್ರ್ಯಂ ಈಶ ಜ್ಞಾನಂ. ಅದೇ ಸ್ವತಂತ್ರ್ಯಂ ಈಶ ಜ್ಞಾನ. ಸತ್ತಾದವು ಅಂದ್ರೇನು? ಸ್ವರೂಪ ಪ್ರವೃತ್ತಿ ಪ್ರವೃತ್ತಿ ಅಂತ ಬಂದಿಲ್ಲ, ಎಲ್ಲದರಲ್ಲೂ ಪರಮಾತ್ಮನ ಜ್ಞಾನ ಏನೋದು ಸ್ವತಂತ್ರ. ತದಧೀನಂ ಲಕ್ಷ್ಮೀ ಜ್ಞಾನಂ ಇತಿ ಮಹಾವಿಶೇಷ. ಇದು ಸಣ್ಣ ವಿಶೇಷ ಅಂತ ಕರಿಬೋದಾ? ಇದನ್ನ ಚಿಕ್ಕ ವಿಶೇಷ ದೊಡ್ಡ ವಿಶೇಷನೋ? ಭಾರಿ ದೊಡ್ಡ ವಿಶೇಷ. ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಸಾಮಾನ್ಯವಾದ ಪದಾರ್ಥಗಳ ಮಹಾವಿಶೇಷ. ಪೃಥಗ್ರಹಣ ಉಪಪತ್ಯತೆ. ಅದಕ್ಕೇನೆ ಈಶ ಜ್ಞಾನ ಲಕ್ಷ್ಮೀ ಜ್ಞಾನ ಒಂದರೂ ಸೇರಿಸಲಿಲ್ಲ, ಪ್ರತ್ಯೇಕ ಮಾಡಿಬಿಟ್ಟು ಈಶ ಜ್ಞಾನ ಲಕ್ಷ್ಮೀ ಜ್ಞಾನ ಅಂತ ಬೇರೆ ಮಾಡಿದ್ದಕ್ಕೆ ಅದೇ ಕಾರಣ. ಅನೇನ ಸ್ವತಂತ್ರ ಜ್ಞಾನ ಮಾಧ್ಯಮ. ಇದರಿಂದ ಪರಮಾತ್ಮನ ಜ್ಞಾನ ಸ್ವತಂತ್ರವಾದದ್ದು. ಈ ಲಕ್ಷ್ಮೀ ಜ್ಞಾನ ಏನಾಯಿತು? ಪರಮಾತ್ಮನ ಅಧೀನ ಅಂತ ಆಯ್ತು. ಆ ಮತ್ತೊಂದು ಪ್ರಶ್ನೆ ಬಂದಾಗ, ಸೊ ಪರಮಾತ್ಮನ ಲಕ್ಷ್ಮೀ ಜ್ಞಾನನೂ ಪರಮಾತ್ಮನ ಅಧೀನ, ಬ್ರಹ್ಮಾದಿಗಳ ಜ್ಞಾನನೂ ಪರಮಾತ್ಮನ ಅಧೀನ, ನಮ್ಮ ಜ್ಞಾನನೂ ಪರಮಾತ್ಮನ ಅಧೀನ, ಅಷ್ಟು ನಾವೆಲ್ಲ ಈಕ್ವಲ್ ಆಗ್ಬೋದು ಅಂತ ಕೇಳಿದರೆ ಅಲ್ಲ. ಲಕ್ಷ್ಮೀ ಜ್ಞಾನ ಯಾರಿಗೆ ಅಧೀನ? ಪರಮಾತ್ಮನಿಗೆ ಅಧೀನ. ಪರಮಾತ್ಮನಿಗೆ ಮಾತ್ರ ಅಧೀನ. ಅರ್ಥ ಆಯ್ತಾ? ಈಗ ಬ್ರಹ್ಮಾದಿಗಳ ಅಧೀನ ಅಲ್ಲದು, ಪರಮಾತ್ಮನಿಗೆ ಮಾತ್ರ ಅಧೀನ. ಬ್ರಹ್ಮಾದಿಗಳ ಜ್ಞಾನ ಲಕ್ಷ್ಮೀನಾರಾಯಣ ಇಬ್ಬರಿಗೂ ಅಧೀನ. ಈಗ ಆಗ್ತಾ ಹೋದಂತೆ ಅಟೆಂಡರ್ ಇದ್ದಾನೆ, ಎಷ್ಟು ಮೇಲೆ ಡಿಪೆಂಡ್ ಆಗ್ತಾನೆ ಅವನೀಗ? ಅವನು ಕ್ಲರ್ಕ್ಗಳಿಂದ ಹಿಡಿದ ಮೇಲೆ ಹೋಗ್ತಾ 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 ಎಲ್ಲಿಗೋ ಹೋಗಿಬಿಡ್ತಾನೆ. ಈಗ ಡೈರೆಕ್ಟ್ ಇರ್ತಾನೆ, ಡೈರೆಕ್ಟ್ ಕಂಟ್ರೋಲಿಗೆ ಬರ್ತಾನೆ. ಕೆಲವು ಚೀಫ್ ಸೆಕ್ರೆಟರಿ ಯಾರು ಕಂಟ್ರೋಲಿಗೆ ಬರ್ತಾರೆ ಡೈರೆಕ್ಟಾಗಿ? ಅಲ್ಲಿ ಗೌರ್ಮೆಂಟ್ ಬುಡ್ದಾರೆ ಅಂಡರ್ ಸೆಕ್ರೆಟರಿ ಕಡೆಗೆ ಬರೋಲ್ಲ, ಬೇಲಿ ಬಂದ್ಬಿಡ್ತಾರೆ ಪೂರ್ತಿ. ಸೊ ಅದಿನ್ನೇ ಎಲ್ರಿಗೂ ಕಾಮನ್ನೇ, ಗೌರ್ಮೆಂಟ್ ಸರ್ವೆಂಟ್ ಅನ್ನೋ ಪದ ಎಲ್ಲರಿಗೂ ಕಾಮನ್ನೇ. ಬಟ್ ಅಲ್ಲೇನಿದೆ ಮತ್ತೆ ತಾರತಮ್ಯ. ಅದಕ್ಕೆ ಲಕ್ಷ್ಮೀ ಜ್ಞಾನ ಈಶಾಧೀನವಾಗಿದ್ದರೂ ಕೂಡ, ಉಳಿದವ್ರಿಗೆ ಯಾರು ಈಶಾಧೀನವಾಗಿದ್ದರೂ ಕೂಡ ಲಕ್ಷ್ಮೀ ಜ್ಞಾನಕ್ಕೇನು ವೈಶಿಷ್ಟ್ಯ? ಈಶೈಕಾಧೀನಂ, ದೇವರಿಗೆ ಮಾತ್ರ ಅಧೀನ. ಅದು ಭಾರಿ ವಿಶೇಷ. ಈಶೈಕಾಧೀನಂ ದ್ವಿತೀಯ ವಿತಿ ದ್ವಯೋರ್ ಲಕ್ಷಣಂ ಸೂಚಿತಂ ಭವತಿ. ಒಂದೇ ಆಫೀಸ್ನಲ್ಲಿ ಹೆಡ್ ಇರ್ತಾರೆ, ಉಳಿದವ್ರು ಇರ್ತಾರೆ. ಹೆಡ್ ಇವರೆಲ್ಲ ಅಧೀನ, ಹೆಡ್ ಇವರಿಗೆ ಅಧೀನ ಅಲ್ಲ, ಅವ್ರ ಮೇಲಿನವರಿಗೆ ಅಧೀನ. ಇವರಿಗೆಲ್ಲ ಅಧೀನನಾಗೋದಿಲ್ಲ ಅಂತ ನಮಗೆ ಗೊತ್ತಿರೋದ್ರಿಂದ ಇದೇ ತಾರತಮ್ಯ ಕ್ರಮನೇ ಇವತ್ತು ಲೋಕದಲ್ಲಿ ಫಾಲೋ ಮಾಡ್ತಿರೋದು ಎಲ್ಲರೂ ಕೂಡ. ಆದ್ದೇ ಸ್ವತಂತ್ರಮಿತಿ ಲಕ್ಷ್ಮಾದಿ ಜ್ಞಾನ ನಿವೃತ್ತಿ, ಜ್ಞಾನಮಿತಿ ಈಶವ್ಯದಾಸ, ದ್ವಿತೀಯ ಈಶಾಧೀನಮಿತಿ ಈಶ ಜ್ಞಾನ ನಿವೃತ್ತಿ, ಏಕೇತಿ ಬ್ರಹ್ಮಾದಿ ಜ್ಞಾನ ನಿವೃತ್ತಿ, ಜ್ಞಾನಮಿತಿ ಲಕ್ಷ್ಮೀ ವ್ಯಾವೃತ್ತಿ, ತಯೋರ್ ವಿಶೇಷಾಂತರ ಮಹಾ. ಒಟ್ಟಿಷ್ಟಲ್ಲ ಯಾತಕ್ಕೆ ಹೇಳಿದರು? ಈಶಾಧೀನ, ಆಮೇಲೆ ಜ್ಞಾನ, ಬ್ರಹ್ಮಾದಿಗಳಿಂದ ವ್ಯವೃತ್ತಿ ಮಾಡಿ ಎಲ್ಲ ಹೇಳೋದಕ್ಕೋಸ್ಕರವಾಗಿ ಸ್ವತಂತ್ರಂ. ಇದೆಲ್ಲ ಕಂಪ್ಯಾಕ್ಟ್ ಮಾಡಲಿಕ್ಕೆ ಅಲ್ಲೇ ಹೇಳಿಬಿಡ್ತಾರೆ. ಲಕ್ಷ್ಮೀ ಜ್ಞಾನ ಹೇಳಬೇಕಾದ್ರೆ ಪ್ರಮಾಣ ಪದ್ಧತಿಯೊಳಗೆ ಸಿಂಪಲಾಗಿ ಹೇಳಿಬಿಡ್ತಾರೆ. ಏನಂತ? ಈಶ್ವರಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಂ. ಸಿಂಪಲ್ ಅದು. ಈಶ್ವರಾದನ್ಯತ್ರ ದೇವ್ರ ಬಗ್ಗೆ ಪೂರ್ತಿ ಗೊತ್ತಾಗೋದಿಲ್ಲ, ಉಳಿದ ಕಡೆಗೆ ಎಲ್ಲ ಗೊತ್ತಾಗುತ್ತೆ. ಆದರೆ ದೇವರಿಗೆ ಅಧೀನವಾಗಿದೆ, ಇದೆ ಒಂದೇ ಕಡೆ ಹೇಳಿಬಿಡ್ತಾರೆ ಪೂರ್ತಿಯಾಗಿ. ಇಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತಾರೆ ಅಷ್ಟೆ. ಪೂರ್ವಂ ಇನ್ನೊಂದು ವ್ಯತ್ಯಾಸ ತೋರಿಸ್ತಾರೆ. ಒಂದು ವ್ಯತ್ಯಾಸ ಏನು? ಸ್ವಾತಂತ್ರ್ಯ ಪಾರತಂತ್ರ್ಯ. ಇನ್ನೊಂದು ವ್ಯತ್ಯಾಸ ಏನು? ಪೂರ್ವಂ. ಪೂರ್ವಂ ಅಂದ್ರೆ ಯಾವುದಿರಲಿಗ? ಯಾವುದು ಪೂರ್ವಂ? ಈಶ್ವರ ಜ್ಞಾನ. ಅಲ್ಲಿ ಪೂರ್ವ ದ್ವಯಂ ಅಂತ ಹೇಳಿದರು, ನಾಲ್ಕು ಬಂದಾಗ ಮೊದಲೆರಡು ಅಂತ ಹೇಳಿದರು. ಎರಡೇ ಬಂದಿದ್ದರಿಂದ ಏನು ಹೇಳಿದ್ರು ಈಗ? ಬರೀ ಮೊದಲೇದು ಅಂತ ಹೇಳಿ. ಪೂರ್ವ ಅಂದರೆ ಪೂರ್ವ ಪಶ್ಚಿಮ, ಅದಕ್ಕೆ ತಗೋಬಾರ್ದು. ಕೆಲವು ಪದಗಳೆಲ್ಲ ಎಲ್ಲೆಲ್ಲೋ ಬಳಸಿ ಅಪ ಕೆಟ್ಟ ಹೋಗ್ಬಿಟ್ಟಿರ್ತಾರೆ. ಲಕ್ಷ್ಮೀ ಜ್ಞಾನಸ್ಯಾಪಿ ಸ್ವಪರಗತ ಅಖಿಲ ವಿಶೇಷ ವಿಷಯಂ. ಪೂರ್ವ ಅಂದರೆ ಈಶ ಜ್ಞಾನಂ, ಸ್ವಪರಗತ ಅಖಿಲ ವಿಶೇಷ ವಿಷಯಂ. ಸ್ವಗತ ಪರಗತ ಅಖಿಲ ವಿಶೇಷ ವಿಷಯ. ಸ್ವಗತ ತನ್ನಲ್ಲಿರತಕ್ಕಂತಹ, ಪರಗತ ಬೇರೆಯಲ್ಲಿರತಕ್ಕಂತಹ, ಅಖಿಲ ವಿಶೇಷ ವಿಷಯ. ಸಕಲ ವಿಶೇಷಗಳನ್ನು ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಯಾರ ಜ್ಞಾನಕ್ಕಿದೆ? ಈಶ ಜ್ಞಾನಕ್ಕಿದೆ. ತನ್ನ ಬಗ್ಗೆ ಗೊತ್ತು ದೇವರಿಗೆ, ಬೇರೆ ಎಲ್ಲರ ಬಗ್ಗೆನೂ ಗೊತ್ತು. ಮತ್ತೆ ಎಷ್ಟು ಗೊತ್ತು ಅಂದರೆ ಕಂಪ್ಲೀಟಾಗಿ ಗೊತ್ತು. ಎಷ್ಟು ಅಂದರೆ ಅವರಿಗಿಂತ ಜಾಸ್ತಿ ದೇವರಿಗೆ ಗೊತ್ತು. ಅರ್ಥ ಆಯ್ತಾ? ಇವ್ರು ನಮಗೆ ನಮ್ಮ ಜ್ಞಾನ ಇದೆ, ನಮ್ಮ ಬಗ್ಗೆ ದೇವರಿಗೆ ಇದಕ್ಕಿಂತ ಜಾಸ್ತಿ ಜ್ಞಾನ, ಪೂರ್ಣ ಜ್ಞಾನ ಇದೆ. ನಮಗೆ ನಮ್ಮ ಬಗ್ಗೆ ಏನು ಗೊತ್ತಿಲ್ಲ? ಪೂರ್ಣ ಜ್ಞಾನನೇ ಗೊತ್ತಿಲ್ಲ. ನಮ್ಮ ಬಗ್ಗೆ ಪೂರ್ಣ ಜ್ಞಾನ ಇಲ್ಲ. ಅಂದರೆ ಜೀವನಿಗೆ ಏನು ಜ್ಞಾನ? ಬ್ರಹ್ಮಸ್ವರೂಪ ಜ್ಞಾನ ಇಲ್ಲ ಅಲ್ಲ, ಸ್ವಸ್ವರೂಪ ಜ್ಞಾನ ಕೂಡ ಇಲ್ಲ. ಅಪರೋಕ್ಷ ಜ್ಞಾನ ಏನಾಗುತ್ತಾಗ? ಎರಡೂ ಕಣ್ ತನ್ನ ಸ್ವರೂಪನೂ ಗೊತ್ತಾಗುತ್ತೆ, ದೇವರನ್ನು ಕಣ್ ದರ್ಶನ ಕೂಡ ಮಾಡ್ತಾರೆ. ದೇವರಿಗೆ ಹಾಗಲ್ಲ. ಏನಿದೆ? ತನ್ನ ಬಗ್ಗೆ ಪೂರ್ತಿ ಗೊತ್ತಿದೆ, ಬೇರೆಯವ್ರ ಬಗ್ಗೆನೂ ಪೂರ್ತಿ ಗೊತ್ತಿದೆ. ಬೇರೆಯವರಿಗೆ ಅವ್ರ ಬಗ್ಗೆ ಎಷ್ಟು ಗೊತ್ತಿದೆ ಅದಕ್ಕಿಂತ ಜಾಸ್ತಿ ಗೊತ್ತಿದೆ. ಅಷ್ಟೇ ಅಲ್ಲ, 100% ಗೊತ್ತಿದೆ. ದೇವರ ವೈಶಿಷ್ಟ್ಯ ಇದೆ. ಸ್ವಗತ ಪರಗತ ಅಖಿಲ ವಿಶೇಷ ವಿಷಯಂ. ಅದಕ್ಕೆ ಅರ್ಜುನ ಹೇಳಬೇಕಾದ್ರೆ ಹೇಳ್ತಾನೆ, ಸ್ವಯಮೇವ ಆತ್ಮನಾತ್ಮಾನಂ ವ್ಯರ್ಥತ್ವಂ ಪುರುಷೋತ್ತಮ. ಕೃಷ್ಣ, ನಿನ್ನ ನೀನೇ ಪೂರ್ತಿ ತಿಳಿದಿದ್ದೆ, ಯಾರು ತಿಳಿದಿಲ್ಲ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ಲಕ್ಷ್ಮೀದೇವಿಗೆ ದೇವ್ರ ಬಗ್ಗೆ ಹೇಳಬಾರ್ದು, ಈಶ್ವರ ಅದನ್ಯತ್ರ ಮುಗಿದೋಯ್ತು. ದೇವ್ರ ಬಗ್ಗೆ ಎಷ್ಟು ಕಡಿಮೆ ಗೊತ್ತಿದೆ ಅಂತ ಕೇಳಿದರೆ, ಗೊತ್ತಿಲ್ಲ ಅನ್ನೋಷ್ಟು ಕಡಿಮೆ ಗೊತ್ತಿದೆ ಅಂತ. ಅಷ್ಟರ ಮಟ್ಟಿಗೆ ನಿಜವಾಗ್ಲೂ ದೇವರೆಷ್ಟು ಅವ್ರಿಗೆ, ಲಕ್ಷ್ಮೀದೇವಿಗೆ ಎಷ್ಟು ಗೊತ್ತಿದೆಯೋ ಅದಕ್ಕೆ ಗೊತ್ತಿಲ್ಲ ಅನ್ನೋದು ಬ್ರಹ್ಮಾದಿಗಳಿಗಿದೆ. ಲಕ್ಷ್ಮೀದೇವಿಗೆ ಅಷ್ಟಿದೆ. ದೇವರಿಗೆ ಮಾತ್ರ ಎಷ್ಟಿದೆ? ತನ್ನ ಬಗ್ಗೆ ಪೂರ್ತಿ ಗೊತ್ತಿದೆ. ಸ್ವಪರಗತ ಅಖಿಲ ವಿಶೇಷ ವಿಷಯ. ದ್ವಿತೀಯಂ ಈಶೆ ಅನ್ಯೇಭ್ಯೋ ಅಧಿಕ. ಮಹಾಲಕ್ಷ್ಮಿ ಜ್ಞಾನ ಎಂಥದ್ದಾಗಿದ್ರೆ ದೇವ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ, ಬಿಟ್ಬಿಡ್ಬೇಕಾದ. ತಮ್ಮ ಬಗ್ಗೆ ಗೊತ್ತು, ಕೆಲವರ ಬೆಲೆ ಎಲ್ಲ ಗೊತ್ತು, ಆದರೆ ದೇವ್ರ ಬಗ್ಗೆ ಮಾತ್ರ ಪೂರ್ತಿ ಗೊತ್ತಾಗೋದಿಲ್ಲ. ಈಶೆ ಅನ್ಯೇಭ್ಯೋ ಅಧಿಕಂ. ಬ್ರಹ್ಮಾದಿಗಳು ದೇವರನ್ನು ತಿಳಿದಿದ್ದಾರೆ, ಮಹಾಲಕ್ಷ್ಮಿನೂ ದೇವರನ್ನು ತಿಳಿದಿದ್ದಾರೆ. ಆದರೆ ಬ್ರಹ್ಮಾದಿಗಳಿಂದ ಜಾಸ್ತಿ ಯಾರು ತಿಳಿದಿದ್ದಾರೆ? ಮಹಾಲಕ್ಷ್ಮಿ ತಿಳಿದಿಲ್ಲ. ಜಗದುದರಣತಿ ವಿಮಲ ಗುಣ ರೂಪಗಳನ್ನು ಆಲೋಚನಾದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಆಲೋಚನಾದಿ ಹೇಳಿದ್ದಾರೆ. ಅನಾಲೋಚನ ಆಲೋಚನ, ಆಲೋಚನ ಎಲ್ಲಿ? ನಿಗಮಾದಿಗಳನ್ನು ಬಿಟ್ಟ ಮೇಲೆ ಆಲೋಚನ, ಕೆಳಗೆ ಬಂದರೆ ಅನಾಲೋಚನ. ಬ್ರಹ್ಮದೇವರು ಇಲ್ಲಿ ಆಲೋಚನ, ಬೇರೆ ತಗೊಳ್ಬಾರ್ದು. ಇದರಿಂದ ಒಂದೊಂದು ವ್ಯತ್ಯಾಸ ಬರ್ತಾ ಶುರುವಾಗ. ಲಕ್ಷ್ಮೀ ಜ್ಞಾನಂ ಈಶ ವಿಷಯ ಬ್ರಹ್ಮಾದಿ ಜ್ಞಾನೇಭ್ಯವ ಅಧಿಕ ವಿಷಯಂ ಕಿಂಚಾತಃ ಇತ್ಯತಃ ಅಸಾರ್ವತ್ರಿಕಂ. ನತ್ವಿ ಈಶೆ ಸರ್ವ ವಿಶೇಷ ವಿಷಯಂ. ದೇವ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿಲ್ಲ, ಬಿಟ್ಟುಬಿಡೋಣ. ಒಂದೊಂದು ಕೂಡ ಏನಾಗಿಲ್ಲ, ಅವರು ಪೂರ್ತಿ ತಿಳ್ಕೊ. ಒಂದು ಗುಣನೂ ಮಹಾಲಕ್ಷ್ಮಿ ಅನಂತ ಗುಣಗಳಲ್ಲಿ ಅನಂತ ಗುಣನ ತಿಳಿದಿಲ್ಲ, ಬಿಟ್ಟುಬಿಡೋಣ. ಒಂದು ಗುಣನೂ ಕೂಡ ಏನಾಗಿದೆ ದೇವರದ ಅನಂತ, ಅದನ್ನು ಏನಾಗಿಲ್ಲ ಮಹಾಲಕ್ಷ್ಮಿ ಪೂರ್ತಿ ತಿಳಿದೆ. ಇದನ್ನು ಅರ್ಥ ಮಾಡಿಕೊಂಡು ಎಷ್ಟು ದೊಡ್ಡವನು ದೇವರು ಅಂತ ನಮಗೆ ಆ ಕ್ಲಿಯರಾಗಿ ಅರ್ಥ ಆಗ್ತದೆ. ಕಿಂಚಾತಃ ಇತ್ಯತ ಕಿಂತು ಈಶೆ ಸರ್ವ ವಿಶೇಷ ವಿಷಯಂ ಅತಸ್ತಯೋರಸ್ತಿ ವಿಶೇಷ ಯಥಾ ಯಥಾ ಈಶೆ ಅಸಾರ್ವತ್ರಿಕಂ ತಥಾ ಕಿಮನ್ಯತ್ರಾಪಿ ನೇತ್ಯಾಹ. ದೇವ್ರ ಬಗ್ಗೆ ಮಾತ್ರ ಸಾರ್ವತ್ರಿಕ ಜ್ಞಾನ ಇಲ್ಲ. ಸರ್ವತ್ರ ವಿಷಯ ಅಂತ ಅರ್ಥ. ಸಾರ್ವತ್ರಿಕಂ ಅಂದ್ರೇನು? ಸರ್ವತ್ರ ವಿಷಯ. ಅಸಾರ್ವತ್ರಿಕಂ ಅಂದ್ರೇನು? ಸರ್ವತ್ರ ವಿಷಯನ ಅಂತ ಅರ್ಥ. ಅನ್ಯತ್ರ ಸರ್ವ ವಿಷಯ, ಅದು ಬಿಟ್ಬಿಟ್ರೆ ಬೇರೆ ಕಡೆಗೆ ಎಷ್ಟಿದೆ ಲಕ್ಷ್ಮೀ ಜ್ಞಾನ? ಸರ್ವ ವಿಷಯ. ದೇವ್ರ ಬಗ್ಗೆ ಮಾತ್ರ ಅಸರ್ವ ವಿಷಯ, ಉಳಿದವ್ರ ಬಗ್ಗೆ ಪೂರ್ಣ ವಿಷಯ. ಕಿಮ್ಲ ಈಶಲಕ್ಷ್ಮೀ ಜ್ಞಾನ ಇವರು ಅನ್ಯತ್ರ ತರಿಸಿ ಸಾಮ್ಯಮೇವ ನಿತ್ಯಾಹ. ಅಲ್ಲೊಂದು ಮತ್ತೊಂದು ಪ್ರಶ್ನೆ ಬಂತು. ಒಂದು ಕಡೆ ಯಾರು ಸಾಮ್ಯ ತರಬೇಕು ಅಂತ ಟ್ರೈ ಮಾಡ್ತಿರೋದು. ಈಗ ಎಲ್ಲಿ ಮಹಾಲಕ್ಷ್ಮಿಗೆ ತನ್ನ ಬಗ್ಗೆ ಗೊತ್ತು, ಕೆಳಗಿನವ್ರ ಬಗ್ಗೆ ಎಲ್ಲ ಗೊತ್ತು, ದೇವ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ, ಒಪ್ಕೊಂಡ್ಬಿಡೋಣ. ಆದರೆ ಈ ಉಳಿದವರೆಲ್ಲರ ಬಗ್ಗೆ ಮಹಾಲಕ್ಷ್ಮಿಗೆ ಗೊತ್ತು, ದೇವರಿಗೂ ಗೊತ್ತು. ಇದಂತೂ ಕಾಮನ್ ಆಯ್ತಲ್ಲ. ಉಳಿದವ್ರ ಬಗ್ಗೆ ಈಶ್ವರ ಅದನ್ಯತ್ರ, ಮಹಾಲಕ್ಷ್ಮಿಗೆ ಎಷ್ಟು ಗೊತ್ತಿದೆಯೋ ದೇವರಿಗೆ ಅಷ್ಟೇ ಗೊತ್ತಿದೆ. ದೇವರಿಗೆ ಮಹಾಲಕ್ಷ್ಮಿಗೆ ಅಷ್ಟು ಇಲ್ಲಾರೋ ಸಾಮ್ಯ ಬರುತ್ತಾ ಅಂತ ಕೇಳಿದ್ರೆ ಅಲ್ಲೂ ಸಾಮ್ಯ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಕೇಳಿದ್ರೆ ಸ್ಪಷ್ಟತ್ವೇ ಭೇದ, ಅಲ್ಲಿ ಕ್ಲಾರಿಟಿ ವೇರೀಸ್ ಅಂತ ಹೇಳ್ತಾರೆ. ಕ್ಲಾರಿಟಿ ವೇರೀಸ್, ಅರ್ಥ ಆಯ್ತಾ? ಈ ಬಾಲ್ಕನಿಯಲ್ಲಿ ಕೂತಿರ್ತಾರೆ, ಮುಂದೆ ಕೂತಿರ್ತಾರೆ ಸಿನಿಮಾದಲ್ಲಿ, ಎಲ್ರಿಗೂ ಅದೇ ಕಂಡ್ರೂ ಕೂಡ ಕ್ಲಾರಿಟಿ ಯಾರಿಗೆ ಜಾಸ್ತಿ ಇರುತ್ತೆ? ಕೆಲವು ನಾಟಕದಲ್ಲಿ ಮುಂದೆ ಕೊಡಬೇಕು, ಸಿನಿಮಾದಲ್ಲಿ ಹಿಂದೆ ಕೊಡಬೇಕಂತ, ಗೊತ್ತಾಯ್ತಾ? ಅದಕ್ಕೆ ಹಿಂದಿನ ರೇಟ್ ಜಾಸ್ತಿ ಸಿನಿಮಾಗಳಲ್ಲೆಲ್ಲ. ನಾಟಕಗಳಲ್ಲಿ ಮುಂದಿನ ಸೀಟ್ ಭಾಳ ಕಾಸ್ಟ್ಲಿ. ಯಾಕೆ? ಕ್ಲಾರಿಟಿ ಎಲ್ಲಿ ಜಾಸ್ತಿ ಕಾಣುತ್ತೆ? ನಾಟಕದಲ್ಲಾದರೆ ಮುಂದೆ, ಅಲ್ಲಾದರೆ ಹಿಂದೆ. ಅದು ಎಲ್ಲರೂ ನಾಟಕ ನೋಡಿದ್ವಿ ಅಂತ ಹೇಳ್ತಾರೆ, ಎಲ್ಲರೂ ಸಿನಿಮಾ ನೋಡಿದ್ವಿ ಅಂತ ಹೇಳ್ತಾರೆ. ಬಟ್ ಕ್ಲಾರಿಟಿ ವೇರಿ ಆಗಿದ್ದ ಆದ್ದರಿಂದಾಗಿನೇ ಅದು ಟಿಕೆಟ್ ರೇಟ್ ಕೂಡ ವೇರಿ ಆಗುತ್ತೆ. ಕ್ಲಾರಿಟಿ ವೇರಿ ಆಗದವ್ರು ಯಾರು ಹಿಂದೆ ಹೋಗ್ತಾರೆ, ಎಲ್ಲ ಏನು ಮಾಡ್ತಿದ್ರಾಗ ಒಂದೇ ಕ್ಲಾಸ್ ಮಾಡಿಬಿಡ್ತಾರೆ, ಮಾಡೋದಿಲ್ಲ. ಕಾರಣ ವ್ಯತ್ಯಾಸ ಆಗುತ್ತೆ ಅದರಿಂದ. ಸೊ ಮಹಾಲಕ್ಷ್ಮಿಗೆ ಮತ್ತು ದೇವರಿಗೆ ಬೇರೆ ಎಲ್ಲ ವಿಷಯಗಳ ಬಗ್ಗೆ ಪೂರ್ಣ ಜ್ಞಾನ ಇದ್ದರೂ ಕೂಡ ಎಲ್ಲಿ ವ್ಯತ್ಯಾಸ ಇದೆ? ಸ್ಪಷ್ಟತ್ವಲ್ಲಿ ವ್ಯತ್ಯಾಸ ಇದೆ. ಉದಾಹರಣೆ ನಮ್ಮೆಲ್ಲ ಅರ್ಥ ಮಾಡ್ಕೊಳ್ಳಿ. ಈ ಬೆಳಿಗ್ಗೆ ಓದ್ತಾ ಇದ್ದೀರಾ, ಹೌದಲ್ಲೋ? ಸ್ವಲ್ಪ ಜಾಸ್ತಿ ಲೇಟ್ ಬಿಡ್ತಾನೆ, ಏನಾಗುತ್ತೆ ಈಗ? ಇನ್ನೂ ಕ್ಲಾರಿ ಯಾವುದೋ ಒಂದು ಕಡೆಗೆ ದೀರ್ಘ ಬಂದಿದೆಯಲ್ಲೋ ಗೊತ್ತಾಗುತ್ತೆ, ಕ್ಲಿಯರಾಗಿ ಗೊತ್ತಾಗುತ್ತೆ. ಪೂರ್ತಿ ಸೂರ್ಯ ಬೆಳಕು ಓದ್ತಾನೆ, ಏನಾಗುತ್ತಾಗ? ಇನ್ನೂ ಕ್ಲಿಯರ್ ಆಗಿಬಿಡುತ್ತೆ. ಹಾಂ, ಅದು ಕಂಡದ್ದು ಇಲ್ಲೇ ಓದಿದ್ದೆ, ಅಲ್ಲೇ ಓದಿದ್ದೇವೆ. ಓದಿದ್ರಲ್ಲಿ ವ್ಯತ್ಯಾಸ ಇಲ್ಲ, ಬಟ್ ಕ್ಲಾರಿಟಿ ಏನಾಗಿದೆ ಈಗ? ಕ್ಲಿಯರಾಗಿ ಕಾಣಿಸ್. ಇದು ಅರ್ಥ ಮಾಡಿಕೊಂಡ್ರೆ ಕ್ಲಾರಿಟಿ ವೇರಿ ಸಂಬಂಧ ನಮಗೆ ಅರ್ಥ ಆಯ್ತಲ್ಲ. ಅದೇ ರೀತಿ ಮಹಾಲಕ್ಷ್ಮಿ ಜ್ಞಾನನೂ 100%, ದೇವ್ರ ಜ್ಞಾನ 100%. ಸ್ಟಿಲ್ ಏನಿದೆ ಇಲ್ಲಿ? ಇನ್ ಮ್ಯಾಟರ್ ಆಫ್ ಕ್ಲಾರಿಟಿ ವೇರಿಯೇಷನ್ ಇಸ್ ದೇರ್. ಆದ್ದರಿಂದ ಅಲ್ಲೂ ಕೂಡ ಈಕ್ವಲ್ ಆಗಲಿಲ್ಲ. ಈ ಮಹಾಲಕ್ಷ್ಮಿಗೆ ದೇವರಿಗೆ ಎಷ್ಟು ವ್ಯತ್ಯಾಸ ಹೇಳ್ತಿರ್ಬೇಕಾದ್ರೆ, ಈ ಕಂಡ ಮುಕ್ತರೆಲ್ಲ ದೇವರು ಅಂತ ಕಾಡಲ್ಲ, ಅವರಲ್ಲಿ ಜೀವಬ್ರಹ್ಮ ಒಂದು ಇವರಲ್ಲಿ ಎಲ್ಲ ಪ್ರತಿ ಹಂತದಲ್ಲಿ ಏನು ನಿಮಗೆ ಗೊತ್ತಾಗುತ್ತೆ, ದೇವೇಶ್ವರ ಭೇದ ಸ್ಪಷ್ಟ ಆಗ್ತಿರುತ್ತೆ. ಇಷ್ಟು ವ್ಯತ್ಯಾಸ ಅನಾದಿ ನಿತ್ಯ ಕಾಲದಲ್ಲಿ ಇರೋದು, ಮತ್ತೆ ಇದು ಒಂದು ಸತಿ ಎರಡು ಸತಿ ಇರೋದಲ್ಲ, ಯಾವ ಕಾಲಕ್ಕಿದೆ ಅನಾದಿ ಕಾಲ ನಿತ್ಯ ಕಾಲದಲ್ಲಿ ಇದ್ದ ಇರೋದ್ರಿಂದ ಅವರಿಬ್ಬರಿಗೂ ಸಾಮ್ಯ ಹೇಳೋದಕ್ಕೆ ಹೋಗಬಾರ್ದು ಅಂದ್ರೆ ಒತ್ತೆ ಹೇಳ್ತಾ ಇದ್ದೇ ಇದೆ. ಎಲ್ಲರಲ್ಲೂ ಜ್ಞಾನ ವೇರಿಯೇಷನ್ ಇದೆ, ಪ್ರತಿ ನಮ್ಮಲ್ಲೂ ಕೂಡ ಅನೇಕ ವೇರಿಯೇಷನ್ ಸ್ಪಷ್ಟ. ಈಗ ಕೇಳಿ ಮನೆಗೆ ಒತ್ತಸ್ ಕಡಿಮೆ ಆಗಿರುತ್ತಾಗಲೇ ಮನೆ ಹೋಗ್ಬೇಕು, ಡಾಬು ಮೂರಾಕ್ ದಿವಸಕ್ಕೆ ಪ್ರಮಾಣಲಷ್ಟ ಯಾವುದೋ ತರಿಸಿಬಿಡುತ್ತೆ ಮನೆ ಬಂದು ಪ್ರಮಾಣಲಷ್ಟದ ಪ್ರಶ್ನೆ ಬರುತ್ತೆ, ಆಚಾರ ಬರ್ತಿದ್ದು ಟೀಕಾರ ಬರ್ತಿತ್ತು, ಈ ಥರ ವ್ಯತ್ಯಾಸ ಆಗಿಬಿಡುತ್ತೆ. ಯಾಕೆ ಜ್ಞಾನ ಡಲ್ಲಾಗ ಶುರುವಾಗುತ್ತೆ. ದೇವ್ರ ಜ್ಞಾನ ಯಾವಾಗಲೂ ಅಷ್ಟೇ ಜೋರಾಗಿರೋದು, ಕ್ಲಾರಿಟಿ ವೇರಿ ಆಗೋದೇ ಇಲ್ಲ. ಬೆಳಿಗ್ಗೆ ಒಮ್ಮೆ, ಸಾಯಂಕಾಲ ಒಮ್ಮೆ, ಹಾಗೊಮ್ಮೆ, ಈಗೊಮ್ಮೆ, ಫ್ರೆಶ್ ಇದ್ದಾಗ, ಏಕಾಶಿ ಜ್ಞಾನ, ದ್ವಾಸಿ ಜ್ಞಾನ ಅವೆಲ್ಲ ಇಲ್ಲ, ಒಂದೇ ರೀತಿ ಇರುತ್ತೆ. ಇದು ದೇವ್ರು ಎಷ್ಟು ವಿಶಿಷ್ಟದಾಗ್ತಾರೆ, 100% ಒಂದೇ. ಸೂರ್ಯನು ಕೂಡ ಬೆಳಕು ವೇರಿ ಆಗುತ್ತೆ, ದೇವರು ವೇರಿ ಆಗೋದಿಲ್ಲ. ಗ್ರಹಣಾದಿಗಳಿದೆ ಸೂರ್ಯನಿಗೆ, ದೇವರಿಗೆ ಯಾವ್ಯಾವುದೂ ಇಲ್ಲ. ಇದು ಗೊತ್ತಾದರೆ ವೇದವ್ಯಾಸರು ಅವತಾರ ಮಾಡಿದ್ದಾರೆ, ಜ್ಞಾನ ವೇರಿ ಆಗಿದೆಯೋ ಇಲ್ಲ, ಅವತಾರದಲ್ಲೂ ವೇರಿ ಆಗಲಿ ಮೊದಲ ರೂಪದಲ್ಲೂ ವೇರಿ ಆಗಲಿಲ್ಲ. ಇದೆಲ್ಲ ದೇವರ ವಿಶೇಷದ ಬಗ್ಗೆ ವ್ಯತ್ಯಾಸ. ದ್ವಯಮಪಿ ಈಶಾದನ್ಯತ್ರ ಸರ್ವ ವಿಷಯವು ಸ್ಪಷ್ಟಂಚ ತತ್ರ ಈಶಜ್ಞಾನಂ ನಿರತಿಶಯ ಸ್ಪಷ್ಟಂ. ದೇವ್ರ ಜ್ಞಾನ ಎಷ್ಟು ಸ್ಪಷ್ಟ ಅಂದರೆ ಅದಕ್ಕಿಂತ ಸ್ಪಷ್ಟ ಅಂತ ಇಮ್ಯಾಜಿನ್ ಮಾಡಬಾರ್ದು ಫೈನಲ್. ಆದರೆ ತಥಾ ನ ತಥಾ ಲಕ್ಷ್ಮೀ ಜ್ಞಾನವಿತ್ಯಸ್ತೇವ ವಿಶೇಷ, ಅಷ್ಟು ಜ್ಞಾನ ಮಾತ್ರ ಏನಾಗಿದೆ ಲಕ್ಷ್ಮಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಎಂಬ ವಿಶೇಷವನ್ನು ತಿಳ್ಕೊಂಡಿರಬೇಕು. ಅಥವಾ ಹೌದು ಎರಡು ಹೇಳಬೇಕು, ಯಾವುದಕ್ಕೆ ಯಾಕೆ ಇರಬೇಕು, ಸಿಮಿಲಾರಿಟಿ ಇದೆ ಮಮ್ಮ ದೇವರು ವಾಯುದೇವ್ರ ಸಿಮಿಲಾರಿಟಿ ಇದೆ, ಜೊತೆಗೆ ಏನಿದೆ ಈಕ್ವಾಲಿಟಿ ಕೂಡ ಇದೆ. ಈಕ್ವಾಲಿಟಿ ಇದೆ ಬ್ರಹ್ಮವಾಯುಗಳಿಗೇನಿದೆ, ದೇ ಆರ್ ಈಕ್ವಲ್, ರುಜುಗಳೆಲ್ಲ ಈಕ್ವಲ್, ಗೊತ್ತಾಯ್ತಾ. ಸಿಮಿಲಾರಿಟಿ ಅಂದರೆ ಸಿಮಿಲರ್ ಆ್ಯಂಡ್ ಈಕ್ವಲ್ ಎರಡೂ ಆಗಿದ್ದಾರೆ. ಈಶಕೋಟಿಯಲ್ಲಿ ಇಬ್ಬರು ಸಿಮಿಲರ್, ಬಟ್ ವ್ಯತ್ಯಾಸ ಎಷ್ಟಿದೆ ನೋಡಿ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಈಶ ಜ್ಞಾನಕ್ಕೂ ಲಕ್ಷ್ಮಿ ಜ್ಞಾನಕ್ಕೂ ವ್ಯತ್ಯಾಸನ ಹೇಳಲೇಬೇಕು. ಸಾಮ್ಯ ಸಾಮಾನ್ಯವಾಗಿ ಸಿಮಿಲಾರಿಟಿ ಇದ್ದಾಗ ಸಾಮ್ಯ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ, ಕೆಲವು ಕಡೆ ಬರುತ್ತೆ ಕೂಡ, ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಸಿಮಿಲಾರಿಟಿ ಎಂಬುದು ಯಾಜ ರೂಲ್ ಬರಬೇಕಾಗಿಲ್ಲ, ಮೇ ಆರ್ ಮೇ ನಾಟ್ ಅಂತ ಅರ್ಥ, ಬರಬಾರ್ದು ಅಂತ ಹೇಳ್ಕೊಡು, ಬರ್ಬೋದು ಅಂತ ಹೇಳ್ಕೊಡೋದು, ಇಲ್ಲಿ ಬಂದಿಲ್ಲ ಅಂತ ಕ್ಲಿಯರ್ ಮಾಡ್ತಾರೆ ಅಷ್ಟೇ. ಯಾವುದಕ್ಕೆ ಯಾರಲ್ಲಿ ಅಲ್ಲ ಸಿಮಿಲಾರಿಟಿ ಒಂದಿಷ್ಟಿಂದ ಇದೆಯಲ್ಲ, ಈಶಕೋಟಿ ಪ್ರವಿಷ್ಟಿ ಅಂತ ಹೇಳಿಬಿಟ್ರಲ್ಲ, ಅದು ಈ ಬಂದು ಅದೇ ಹೇಳಿದ್ದು. ದೇಶತ ಸಾಮ್ಯ ಇದೆ, ಕಾಲತ ಸಮ ಅಂತ ಅದಕ್ಕೆ ಕರೆದು ಬಿಟ್ಟಿದ್ದಾರೆ. ಉಳಿದ ಜೀವರಿಗೆ ಕಂಪೇರ್ ಮಾಡಲಾರ್ಸ್ ವ್ಯತ್ಯಾಸ ಸಾಮ್ಯ ಇರೋದ್ರಿಂದ ಸಾಮ್ಯ ಒಪ್ಪಬೇಕು ನಾವು. ಆದರೆ ಕಂಪೇರ್ ಮಾಡಿ ವ್ಯತ್ಯಾಸ ಇರೋದ್ರಿಂದ ವ್ಯತ್ಯಾಸವನ್ನು ಒಪ್ಪಬೇಕು, ಸಮಾಸಮ ಅಂತ ಕರೆದು ಸಮಾಸಮ, ಒಂದೃಷ್ಟಿ ಎರಡು ದೃಷ್ಟಿಯಿಂದ ಸಮ, ಒಂದೃಷ್ಟಿಯಿಂದ ಅಸಮ, ಎರಡು ಸೇರಿ ಏನಾಯ್ತು ಅಲ್ಲಿಗೆ ಸಮಾಸಮ. ಕರಿಯಾಗಿ ಬರೋದಲ್ಲಿ ಯಾತಕ್ಕೆ ಅಂತ ಕೇಳಿದರೆ, ಏನಾಯ್ತು ಈಗ ಮೂರರಲ್ಲಿ ಎರಡಿದ್ದಕ್ಕೆ ಏನಾಯ್ತು, 66% ಆಯಿತು, ಗೊತ್ತಾಯ್ತಾ, ಫಸ್ಟ್ ಕ್ಲಾಸ್ ಗುಂಪಿ ಸೇರ್ಕೊಂಡ್ಬಿಡ್ತು. ಒಂದು ತೊಗೊಂಡಾಗ ಎಷ್ಟಾಯ್ತು, ಜೀವರಿಗೆ ಪರಮಾತ್ಮ ಇರೋ ಸಾಮ್ಯ ಎಷ್ಟು, ಒಂದೇ. ಯಾವುದದು, ನಿತ್ಯತ್ವ ಮಾತ್ರ ಇರೋದು ಅಷ್ಟೇ, ಅದು 33% ಫೇಲ್ ಅದು, ಆದ್ರಿಂದ ಕರಿಬಾರ್ದು. 33% ಯಾವ್ದಕ್ಕೆ ಸೇರುತ್ತದ, ಪಾಸಿ ಸೇರೋದಿಲ್ಲ, ಆದರೆ ಸರಿ ಹೋಗುತ್ತೆ, ತಪ್ಪಾಗ್ಬಿಡುತ್ತೆ. ಅಥವಾ ಪೂರ್ವವಿತ್ಯರಿಯನ ಕಾಸ್ನೇನ ಅಶೇಷ ವಿಷಯತ್ವ ಲಕ್ಷಣ ಅನಂತನ ಮೀಸ ಜ್ಞಾನಸ್ಯ ಸೂಚಿತಂ. ಇದರಿಂದ ಹೊಸ ವಿಷಯ ಹೇಳಿದಾಗಾಯ್ತು ಅಂತ ಹೇಳ್ತಾರೆ. ಏನು, ಕಾಸ್ನೇನ ಅಶೇಷ ವಿಷಯತ್ವ ಈಶ ಜ್ಞಾನಸ್ಯ ಲಕ್ಷಣಂ, ಕಾಸ್ನೇನ ಅಶೇಷ ವಿಷಯತ್ವ. ಕಾಸ್ನ ಅಂದ್ರೇನು, ಟೋಟಲ್ ಅಂತ, ಪೂರ್ತಿ, ಪೂರ್ತಿಯಾಗಿ ಎಲ್ಲ ವಿಷಯ ತಿಳ್ಕೊಳ್ತಕ್ಕಂಥ ಜ್ಞಾನ ಯಾರ್ದು, ದೇವರದು. ಅಂದರೆ ಸ್ವತಂತ್ರವಾಗಿ ಎಲ್ಲ ವಿಷಯಗಳನ್ನು ಪೂರ್ತಿಯಾಗಿ ತಿಳ್ಕೊಳ್ತಕ್ಕಂಥ ಜ್ಞಾನ ಈಶ್ವರ ಜ್ಞಾನ. ಇದು ಈಶ್ವರ ಜ್ಞಾನ ಸ್ಪಷ್ಟವಾಗಿರ್ತಕ್ಕಂಥ ಅಂಶ ಇದೆ. ತತ್ರ ಕಾರ್ಸ್ತೇನ ಇತಿ ಲಕ್ಷ್ಮ್ಯಾದಿ ಜ್ಞಾನ ವಿದಾಸಃ. ಕಾರ್ಸ್ತೇನ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ಲಕ್ಷ್ಮ್ಯಾದಿಗಳಿಗೇನಿಲ್ಲ, ನಿರುತ್ತೇಶ ಸ್ಪಷ್ಟ ಅಲ್ಲ, ಆದ್ದರಿಂದಾಗಿನೇ ಹೊರಟೋಯ್ತು. ಮತ್ತೆ ದೇವ್ರ ಬಗ್ಗೆ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಅದನ್ನು ಹೊರಟೋಯ್ತು. ಕೃಷ್ಣ ಜಗದ್ ವಿಷಯಂ ಲಕ್ಷ್ಮೀ ಜ್ಞಾನ ವಿಭವತಿ ಈಶ ಇತಿ ಈಶ ಗ್ರಹಣ. ಅದಕ್ಕೇನೆ ಕಾರ್ಸ್ತೇನ ಈಶ ವಿಷಯತ್ವ, ಹೊಸ ರೀತಿ ಏನು ಲಕ್ಷಣ ಕೊಟ್ಟರೆ ಗೊತ್ತಾ. ಈಗ ಸಂಪೂರ್ಣವಾಗಿ ದೇವ್ರನ್ನ ತಿಳ್ಕೊಳ್ಳೋ ಜ್ಞಾನ ಅಂದರೆ ಯಾರ ಜ್ಞಾನ, ದೇವ್ರದ್ದು ಮಾತ್ರ ಸಂಪೂರ್ಣವಾಗಿ ದೇವ್ರು ತಿಳ್ಕೊಳ್ಳೋ ಜ್ಞಾನ. ಸೊ ಮಹಾಲಕ್ಷ್ಮಿ ಜ್ಞಾನದಲ್ಲಿ ಬರಲಿಲ್ಲ ಅದು, ಯಾತಕ್ಕೆ ಸಂಪೂರ್ಣ ದೇವ್ರು ತಿಳ್ಕೊಳ್ಳೋ ಜ್ಞಾನ ಅವರಲ್ಲಿಲ್ಲ. ತಿರುಪಲ್ ಲಕ್ಷ್ಮೀ ಜ್ಞಾನ ಬಂದು ಟೋಟಲಿ ಏನಾಯ್ತು ಅಲ್ಲಿಗೆ, ಡಿಫ್ರೆನ್ಷಿಯೇಟ್ ಮಾಡಿದಾಗ ಲಕ್ಷ್ಮೀ ಜ್ಞಾನ ಪೂರ್ತಿ ಹೊರಟೋಯ್ತು ಆ ಕಡೆ. ಕಾರ್ಸ್ನೇನ ಈಶ ವಿಷಯತ್ವ, ಸಂಪೂರ್ಣವಾಗಿ ದೇವ್ರನ್ನ ತಿಳ್ಕೊಳ್ಳುವಳಿಗೆ ಅನ್ನೋದು ಯಾರಲ್ಲಿ ಕಾಣುತ್ತೆ, ದೇವರಲ್ಲಿ ಮಾತ್ರ ಕಾಣುತ್ತೆ, ಬೇರೆ ಯಾರಲ್ಲೂ ಕಾಣೋದಿಲ್ಲ. ಕೃಷ್ಣ ಜಗದ್ ವಿಷಯಂ ಕೃಷ್ಣ ಅಂತಾಗಿದೆ, ಕೃಷ್ಣ ತಿದ್ಕೋಬೇಕಲ್ಲ. ಲಕ್ಷ್ಮೀ ಜ್ಞಾನಮಿ ಭವತಿ ಈಶ ಜ್ಞಾ ಗ್ರಹಣ ಇತಿ ಈಶೆ ಗ್ರಹಣ ಈಶೆ ಅನ್ಯೇಭ್ಯೋ ಅಧಿಕ ಅಧಿಕಮ್ಮ ಸಾರ್ವತ್ರಿಕವಿತಿ ಲಕ್ಷ್ಮೀ ಜ್ಞಾನಸ ಲಕ್ಷಣಾಂತರಂ. ಲಕ್ಷ್ಮೀ ಜ್ಞಾನಕ್ಕೆ ಇನ್ನೊಂದು ಲಕ್ಷಣ ಏನು ಹೇಳ್ಬೋದು, ಈಶೆ ಅನ್ಯೇಭ್ಯ ಅಧಿಕಂ ಅಸಾರ್ವತ್ರಿಕಮಿತಿ. ದೇವರಲ್ಲಿ ಬೇರೆ ಎಲ್ಲರಿಗಿಂತ ಜಾಸ್ತಿ ತಿಳಿತಾರೆ ಅಂಬೋದು ಲಕ್ಷ್ಮೀ ಜ್ಞಾನದ ವೈಶಿಷ್ಟ್ಯ. ದೇವರಲ್ಲಿ ಬೇರೆ ಎಲ್ಲ ಜ್ಞಾನಕ್ಕಿಂತ ಹೆಚ್ಚು ಜ್ಞಾನ ಯಾರಿಗಿದೆ? ಮಹಾಲಕ್ಷ್ಮಿಗಿದೆ ಎಂಬುದು ಅವ್ರ ಜ್ಞಾನ ಇನ್ನೊಂದು ರೀತಿಯ ಡೆಫಿನೇಷನ್. ಈಶಗ್ರಹಣಂ ಸ್ವರೂಪ ಕಥನಾರ್ಥಂ ಅಸಾರ್ವತ್ರಿಕತ್ವಾತ್ ಅಸಂಭವ ನಿವೃತ್ತ್ಯರ್ಥಂಚ ಅನ್ಯೇಭ್ಯೋ ಅಧಿಕಮಿತಿ ಬ್ರಹ್ಮಾದಿ ಜ್ಞಾನ ವಿದಾಸಃ. ಬೇರೆಯವರಿಂದ ಜಾಸ್ತಿ ತಿಳ್ಕೊಂಡಿದ್ದಾರೆ ಮಹಾಲಕ್ಷ್ಮಿ ಅಂದ್ರೆ ಏನರ್ಥ? ಬ್ರಹ್ಮಾದಿಗಳ ಜ್ಞಾನಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಅಸಾರ್ವತ್ರಿಕಮಿತಿ ಈಶ ಜ್ಞಾನ ವಿದಾಸಃ, ಅಸಾರ್ವತ್ರಿಕ ಅಂತ ಯಾತಕ್ಕೆ ಹೇಳಿದರು ಅಂದರೆ ದೇವ್ರ ಬಗ್ಗೆ ಅಲ್ಲ ಅಂತ ಹೇಳೋದಕ್ಕೋಸ್ಕರ, ಮತ್ತು ದೇವರ ಬಗ್ಗೆ ಸ್ಪಷ್ಟತ್ವದಲ್ಲಿ ನ್ಯೂನ ಹೇಳೋದಕ್ಕೋಸ್ಕರ ಕೂಡ. ಈಶೆ ಅಸಾರ್ವತ್ರಿಕಂ ಅನ್ಯತ್ರ ಸರ್ವ ವಿಷಯಮಿತಿ ತನ್ನ ಲಕ್ಷಣ ಅಂತಾರಂ. ಕೊನೆ ಏನಂತ ಹೇಳಿದಾಗಾಯ್ತು, ಈಶೆ ಅಸಾರ್ವತ್ರಿಕಂ ಅನ್ಯತ್ರ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಸ ಲಕ್ಷಣಂ ಅಂತ ಕೂಡ ಹೇಳಿದಂತೆ ಆಯಿತು. ಈ ಲಕ್ಷಣ ಈಶಾದ ಅನ್ಯತ್ರ ಗ್ರಹಣಂ ವ್ಯಾಘಾತ ಪರಿಹಾರಾರ್ಥಂ. ಈಶೆ ಅಸಾರ್ವತ್ರಿಕಮಿತಿ ಈಶ ಜ್ಞಾನ ನಿವೃತ್ತಿ, ಅನ್ಯತ್ರ ಸರ್ವ ವಿಷಯತ್ವಮಿತಿ ಅಸ್ಪದಾದಿ ಜ್ಞಾನ ವಿದಾಸಃ. ರುಜುಜ್ಞಾನೇ ಅತಿವ್ಯಾಪ್ತಿ ಪರಿಹಾರಾಯ ಅನಾಲೋಚನೆ ಅಪಿ ಇತಿ ಗ್ರಾಹ್ಯಂ. ಎಲ್ಲ ವಿಷಯ ಮಹಾನ್ ಇವರಿಗೂ ಗೊತ್ತು, ರುಜುಗಳಿಗೂ ಗೊತ್ತು, ಅವರಿಗೂ ಗೊತ್ತು ಬೇರೆ ಕಡೆಗೆ. ಲಕ್ಷ್ಮೀಜ್ಞಾನಕ್ಕೆ ಈಕ್ವಲ್ ಆಯ್ತು ಅಂತ ಕೇಳಿದರೆ ಒಂದು ವ್ಯತ್ಯಾಸ ಇದೆ. ಅನಾಲೋಚನೆ ಅವರಿಗೆ, ಆಲೋಚನೆ ಇವರಿಗೆ. ತಕ್ಷಣ ಹೇಳಿದರು, ಸ್ವಲ್ಪ ಡಿಲೇ ಮಾಡಿದರು, ವ್ಯತ್ಯಾಸ ಬಂತಲ್ಲ. ಈಗ ಎಷ್ಟೋ ತರ್ತಿ ಏನು ಹೇಳ್ತಾರೆ, ಉತ್ತರ ಕೊಡಬೇಕಾದ್ರೆ ಅಷ್ಟರೊಳಗೆ ಕೊಟ್ಬಿಟ್ರೆ ಅವ್ರಿಗೆ ಕೌಂಟ್ ಆಗಿಲ್ಲ, ಅವ್ರು ಕೊಡೋದಿಲ್ಲ. ಪ್ರಿಸ್ಕ್ರೈಬ್ ಟೈಮಲ್ಲಿ ಕೊಡಬೇಕು. ಆ ರೀತಿ ಮಹಾಲಕ್ಷ್ಮಿ ಮಾಡ್ತಾರೆ ಅನಾಲೋಚನೆ. ಬ್ರಹ್ಮದೇವರು ಏನು ಮಾಡ್ತಾರೆ, ಆಲೋಚನೆ. ಈ ವ್ಯತ್ಯಾಸ ಬಂದಿದ್ದರಿಂದ ಇಬ್ಬರಿಗೂ ಕೂಡ ಬೇರೆ ವಿಷಯದಲ್ಲಿ ಸರ್ವತ್ರ ಜ್ಞಾನ ಇದ್ದರೂ ಕೂಡ ವ್ಯತ್ಯಾಸ ಬಂತು. ಮತ್ತು ಒಂದನ್ನು ಮರಿಬಾರದು, ಮತ್ತೆ ಸ್ಪಷ್ಟತ್ವ ನ್ಯೂನಂ. ಕೆಲವರ ಜ್ಞಾನ ಏನಾಗ್ತಾ ಹೋಗುತ್ತೆ, ಮಹಾಲಕ್ಷ್ಮಿ ಬೇರೆ ದೇವರಿಗೆ ಹ್ಯಾ ವೇರಿಯೇಷನ್ ಬಂತು ಕ್ಲಾರಿಟಿಯಲ್ಲಿ. ಉಳಿದ ಎಲ್ಲ ಜ್ಞಾನದಲ್ಲಿ ಏನಿದೆ ವೇರಿಯೇಷನ್. ಬ್ರಹ್ಮದೇವರಿಗೂ ಗೊತ್ತು, ರುದ್ರದೇವರಿಗೂ ಗೊತ್ತು, ಒಂದು ವಿಷಯ ವ್ಯತ್ಯ ವೇರಿ ಆಯ್ತು. ಈಗಾಗಲೇ ಅರ್ಥ ಆಯ್ತು. ಈಗ ಬ್ರಹ್ಮದೇವರಷ್ಟು ಯಾರಿಗೆ ಗೊತ್ತಿಲ್ಲ, ರುದ್ರದೇವರಿಗೆ ಗೊತ್ತಿಲ್ಲ. ರುದ್ರದೇವರು ಇಂದ್ರದೇವರಿಗೆ ಗೊತ್ತು, ಇಂದ್ರದೇವರು ರುದ್ರದೇವರ ಕ್ಲಾರಿಟಿ ಯಾರಿಗಿಲ್ಲ, ಇಂದ್ರದೇವರಿಗಿಲ್ಲ. ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಹೋದರೆ ಕ್ಲಿಯರ್ ಆಗಿ ಗೊತ್ತಾಗ. ನಮ್ಮ ಎಕ್ಸ್ಪರ್ಟ್ಗಳು ಹಾಗೇನೆ, ಇದು ದೊಡ್ಡ ಎಕ್ಸ್ಪರ್ಟ್ ಅಂತ ಕೇಳೋಣ ಅಂತ ಹೇಳ್ತಾರೆ, ಅದಕ್ಕೆ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಹಾಂ, ಉಳಿದವರಿಗೆಲ್ಲ ಆಲೋಚನೆ ಕಾಮನ್ ಫ್ಯಾಕ್ಟರ್. ಯಾವ ಯಾವ ವಿಷಯ ಹೇಳೋದಕ್ಕಾಯ್ತು, ಏನು ಹೇಳೋದಕ್ಕಾಯ್ತು? ಈಗ ಅವ್ರು ದೇವರು ಹೇಳಿರೋದ್ರಿಂದ, ದೇವ್ರ ಗ್ರಂಥಗಳಿದೆಯಲ್ಲ ಅದೆಲ್ಲ ಕೋಟ್ ಮಾಡ್ತಾರೆ, ಬ್ರಹ್ಮತರ್ಕನ ಕೋಟ್ ಮಾಡ್ತಾರೆ. ಅದರೊಳಗೆ ಬ್ರಹ್ಮತರ್ಕ ಅನುಸಾರ ತ ಕೊನೆ ಹೇಳ್ಬಿಡ್ತಾರೆ. ಇದೆಲ್ಲ ಹೇಳಿದ್ದು ಯಾವ್ದ್ರ ಬೇಸಿಸ್ ಮೇಲೆ, ಬ್ರಹ್ಮತರ್ಕದ ಬೇಸಿಸ್ ಮೇಲೆ. ಆದ್ದರಿಂದ ಅವರೇ ಹೇಳ್ಕೊಂಡ ಜ್ಞಾನ ಆದ್ರೆ ಕ್ಲಾರಿಟಿ ಬಂತಷ್ಟೆ. ಇವ್ರು ನೋಡಿ ಹೇಳಿದ್ದಲ್ಲ, ಮತ್ತೆ ಇವ್ರು ನೋಡಿ ಹೇಳ್ತಾರೆ. ಇವನಿಗೆ ಗೊತ್ತಾಯ್ತು ಹೀಗಿದ್ರೆ, ಓ ಲೀಶ ಜ್ಞಾನ ಇವರಿಗೆ ಗೊತ್ತು, ಲಕ್ಷ್ಮೀ ಜ್ಞಾನ ಇವರಿಗೆ ಗೊತ್ತು, ಅಂದರೆ ಯಾರು ದೊಡ್ಡವರಾಗ್ತಾರೆ, ಇವ್ರಿಗೆ ಇವ್ರು ದೊಡ್ಡವರಾಗ್ಬಿಡ್ತಾರೆ ಆಮೇಲೆ. ಅದು ಆಗಲ್ಲ, ಹೇಳಿದ್ದೇನೆ. ಆಚಾರ್ಯ ಮಾತಿಗೆ ಅರ್ಥ ಹೇಳಬೇಕಾದ್ರೂ ಕೂಡ ಟೀಕಾರ ಯಾವ್ದಾರು ಆರಂಭಿಸ್ತಾರೆ, ಆಚಾರ್ಯ ಮಾತ್ರ ಬೇರೆ ವಾಕ್ಯಗಳ ಅವರೇಸ್ ಬರೀತಾರೆ. ದೇರ್ಫರ್ ಯಾರಿಂದ ತಿಳ್ಕೊಂಡಾಗೈತೆ ಅದನ್ನ? ಮತ್ತೆ ಆಚಾರ್ಯದಿಂದನೇ. ದೇರ್ಫರ್ ಕೊನೆಗೆ ಅವ್ರ ಆಚಾರ್ಯ ಯಾವಾಗ ಏನಾಗಿ ಉಳಿತಾರೆ, ದೊಡ್ಡವರಾಗೇ ಉಳಿತಾರೆ. ಯಾವುದ್ರ ಕಾರ ಅವ್ರು ಗೊತ್ತಿಲ್ಲದೆ ಹೇಳಿಬಿಟ್ರೆ ಕಡಿಮೆ ಇದಾಗ್ಬಿಡ್ತೀವಿ. ಹಾಗಾಗೋದಿಲ್ಲ, ಕಲ್ಗಿರಲಿ, ನಾಳೆ ದಿವಸ ಅದನ್ನ ಕಟ್ಟಿಬಿಡಿ. ನಾಳೆ ಪಾಠ ಇರೋದಿಲ್ಲ, ಊರಲ್ಲಿ ಇರೋದು. ನಾಡಿದ್ದು ಮಾಮೂಲ ಕಟ್ಟಿರೋಣ, ನಾಡಿದ್ದು ಬಳಿ. ಹಾಂ, ಯಾವ ಗುಣಗಳಲ್ಲಿ? ಹೌದು, ಮಹಾಲಕ್ಷ್ಮಿಗೆ ನ್ಯಾಚುರಲಿ ಇದೆಯೋ ಇಲ್ವ, ಗುಣೋತ್ಕರ್ಷ ಇದೆಯೋ ಇಲ್ವ? ಈಗ ಅನಂತ ಗುಣ ಇಲ್ಲ, ಫಸ್ಟ್ ಆಫ್ ಆಲ್ ಮಿಸ್ ಆಯ್ತು. ಅನಂತ ಒಂದೇ ಹೋಯ್ತು, ಸ್ವಾತಂತ್ರ್ಯ ಗುಣನೇ ಹೊರಟೋಯ್ತು ಫಸ್ಟ್ ಇಮ್ಮಿಡಿಯೇಟ್ ಆಗಿ. ಅದೇ ರೀತಿ ಉಳಿದ ಗುಣಗಳು ಏನಾಗುತ್ತೆ ಈಗ ಕ್ಲಾರಿ ವೆರೈಟಿ. ಕೋಟ್ಯಾಧೀಶರು ಶ್ರೀಮಂತ, 10 ಕೋಟಿ ಇದ್ದರೂ ಶ್ರೀಮಂತ, ಇಬ್ಬರು ಶ್ರೀಮಂತ ಕಾಮನ್ ಆದರೂ ಕೂಡ ಅಮೌಂಟ್ ಎಷ್ಟಿದೆ ವೇರಿ ಆಗುತ್ತೆ. ದೇರ್ಫೋರ್ ವೇರಿ ಆಗ್ತಾ ಹೋಗು. ಮುಕ್ತರಲ್ಲಿ ಆನಂದ ತಾರತಮ್ಯ ಹೇಗೋ, ಮಹಾಲಕ್ಷ್ಮಿಗೂ ನಾರಾಯಣನ ಕೂಡ ಗುಣಗಳಲ್ಲಿ ಕ್ವಾಂಟಿಟೇಟಿವ್ ತಾರತಮ್ಯನೂ ಇದೆ, ಕ್ವಾಲಿಟೇಟಿವ್ ತಾರತಮ್ಯ ಕೂಡ ಇದೆ. ಓಂ ನಮಃ ಪರಸ್ಮೈ ಪುರುಷಾಯ ಭೂಯತೆ ಸದುದ್ಧವ ಸ್ಥಾನ ನಿರೋಧ ಲೀಲಯಾ.